ಸಕಲಾವತ್ಯತಪಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಧೀರ ವಪುಷೇ ನಮೋ ವಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಮತ್ತೇನು ಕೊಟ್ಟಿರಿಕ ಯಾತಕ್ಕೆ ವೇದವ್ಯಾಸ ದೇವರು ಬರೆದಂಥ ಬ್ರಹ್ಮಸೂತ್ರ, ಅದರ ಉಪಯೋಗ, ಅದಕ್ಕೆ ಆಚಾರ ಭಾಷ್ಯ ಬರೆದಿದ್ದು, ಅದಕ್ಕೆ ಕಾರಣ ಮತ್ತು ಭಾಷ್ಯಕ್ಕೆ ಅನುಭಾಷ್ಯ, ಅದರಲ್ಲಿ ಮಂಗಳಾಚರಣೆ, ಮಂಗಳಾಚರಣೆ ಯಾತಕ್ಕೆ ಅಂತ ಪ್ರಶ್ನೆ, ಅದಕ್ಕೆಲ್ಲ ಪ್ರಶ್ನೆ ಹಾಕ್ಕೊಂಡು ಹೇಳಿ. ಭಗವತಾ ಪಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧ ಅಂಧತಮಸಾ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನೋ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಂ ಅಂತರಾಯ ವಿಧುರಃ ಅಪಿ ಅನವರತಂ ಈಶ್ವರ ಪ್ರವಣ ಕಾಯ ಕರ್ಣವೃತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪ್ರಾರಪ್ಸಿತಸ್ಯ ಅನಂತರಾಯ ಪರಿಸಮಾಪ್ತೇಹೇ ಪ್ರಚಯಸ್ಯ ಚ ಹೇತುತಯಾ ಅವಿಗೀತ ಶಿಷ್ಟಾಚಾರ ಪರಂಪರಾದಿನಾ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಹಯಿತುಂ ಗ್ರಂಥಾದೋ ನಿಬದ್ಧಾತಿ ನಾರಾಯಣಮಿತಿ. ನಾರಾಯಣಂ ನಿಖಿಲಪೂರ್ಣ ಗುಣೈಕದೇಹಂ ನಿರ್ದೋಷಂ ಆಪ್ಯತಮಮಪಿ ಅಖಿಲೈಸ್ಸು ವಾಕ್ಯೈಃ ಅಶೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅದಕ್ಕೆ ಅರ್ಥ ಹೇಳಿ, ನಾರಾಯಣಂ ಸನ್ನಮಾಮಿ ಅಂತ ಅನ್ವಯ. ಉತ್ತಮ ಪುರುಷ ಪ್ರಯೋಗದಿಂದನೇ ಅಹಂ ಅಂತ ಕರ್ತೃಪದ ತಿಳ್ಕೋಬೇಕು. ಉಳಿದೆಲ್ಲ ದೇವರಿಗೆ ವಿಶೇಷಣಗಳು ಅಂತ ಹೇಳಿ, ಪ್ರತಿಯೊಂದು ವಿಶೇಷಣ ಕೂಡ ಏನು ಮಾಡ್ತಾ ಇದೆ, ದೇವರ ವಿಶೇಷ ಮಹಿಮೆಯನ್ನು ಹೇಳ್ತಾ ಇದೆ ಅಂತ ತಿಳಿಸಿ. ಅಷ್ಟು ಹೇಳಿ ಯಾವಾಗಲೂ ಕೂಡ ಸನ್ನಮಾಮಿ ಅಂತ ಅದಕ್ಕೆ ಹೇಳಿದರು, ಸರಿಯಾದ ನಮಸ್ಕಾರ ಭಕ್ತಾದಿಗಳಿಂದ ಕೂಡಿದಾಗಲೇ ಸರಿಯಾದ ನಮಸ್ಕಾರ ಅನ್ನೋದಕ್ಕೆ ಮಮ ಸನ್ನಮಾಮಿ ಅಂತ ಆಚಾರ್ಯ ಹೇಳಿದರು ಅಂತ ತಿಳಿಸಿದರು. ಇನ್ನು ಮುಂದಿನ ಭಾಗವಾಗಿ ಅದಕ್ಕೆ ಅರ್ಥ ಹೇಳುತ್ತಾರೆ. ಅಥವಾ ಕುತೋ ನಾರಾಯಣಸ್ಯ ನಮ್ಯತ್ವಂ. ನಾರಾಯಣನ ಯಾತಕ್ಕೆ ನಮಸ್ಕಾರ ಮಾಡಬೇಕು, ನಮ್ಮ ದೇವರು ಯಾಕೆ ನಮಸ್ಕಾರ ಮಾಡಬೇಕು ಅಂತ ಅದೇ ಪ್ರಶ್ನೆ. ದೇವರು ಯಾತಕ್ಕೆ ನಮಸ್ಕಾರ ಮಾಡಬೇಕು ಅಂತ ಉತ್ತರ ಇದೆ, ಯಾತಕ್ಕೆ ಮಾಡಬೇಕು. ತಥಾತ್ವೇ ಅಪಿ ಕುತೋ ಅನ್ಯಾಸು ದೇವತಾಸು ಸತೀಷು ತಶ್ಚೈವ ನಮನಂ ಇತಿ ಅತ್ರ ಉಕ್ತ ಅಶೇಷ ವಿಶೇಷತೋಪಿ ವಂದ್ಯವಿತಿ. ಎರಡು ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಡ್ತಾರೆ. ಮೊದಲು ದೇವರಿಗೆ ಅಂತ ಯಾಕೆ ನಮಸ್ಕಾರ ಮಾಡಬೇಕು, ನಾರಾಯಣನ ದೇವರು ಯಾತಕ್ಕೆ, ಎರಡು ಪ್ರಶ್ನೆ ಇದೆ. ಅಥವಾ ನಾರಾಯಣ ನಮಸ್ಕಾರ ಮಾಡಬೇಕು, ನಾರಾಯಣನಿಗೆ ನಮಸ್ಕಾರ ಮಾಡೋಣ, ಆದರೆ ಎಲ್ಲ ದೇವರು ಬೇಕಾಶನ ದೇವತೆಗಳಿದ್ದಾರೆ, ಅವರಿಗೂ ಅವರನ್ನೆಲ್ಲ ಬಿಟ್ಟು ಇವತ್ತಿಗೆ ಅದಕ್ಕೆ ಮಾಡಬೇಕು ಅಂತ ಕೇಳಿದರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕೋಸ್ಕರ ಹೇಳ್ತಾರೆ. ಅಶೇಷ ವಿಶೇಷತೋಪಿ ವಂದ್ಯಮಿತಿ. ದಾರಿ ದೇವರು ಯಾತಕ್ಕೆ ನಮಸ್ಕಾರ ಮಾಡಬೇಕು ಅಂದರೆ ನಮಸ್ಕಾರ ಮಾಡಲಿಕ್ಕೆ ಏನು ಗುಣಗಳಿರಬೇಕು ಅದೆಲ್ಲ ದೇವರಲ್ಲಿದೆ, ಅದಕ್ಕೆ ಮಾಡಬೇಕು. ಮತ್ತು ನಮಸ್ಕಾರ ಮಾಡಲಿಕ್ಕೆ ಎಷ್ಟೆಲ್ಲ ಇರಬೇಕಲ್ಲ, ಅದೆಲ್ಲ ದೇವರಲ್ಲಿದ್ದಷ್ಟು ಯಾರೂ ಇಲ್ಲ, ಯಾರಲ್ಲೂ ಇಲ್ಲ, ದೇವರಲ್ಲೇ ಅಷ್ಟಿರೋದಾದ್ರಿಂದ ಆತನಿಗೇ ಮಾಡಬೇಕು. ದೇವರು ನಮಸ್ಕಾರ ಮಾಡಬೇಕು, ಗುಣಗಳಿವೆ ಆತನಿಗೆ ಮಾಡಬೇಕು, ಅಷ್ಟು ಗುಣ ಯಾರಲ್ಲೂ ಇಲ್ಲ ಅಂತೇಳಿ ಎರಡು ಕಾರಣ ಕೊಟ್ಟುಬಿಟ್ರೆ ನಾರಾಯಣನಿಗೆ ನಮಸ್ಕಾರ ಯಾತಕ್ಕೆ ಮಾಡೋಕ್ಕೆ ಬಸ್ ಉತ್ತರ ಸಿಗುತ್ತೆ. ಅದಕ್ಕೆ ವಂದ್ಯಂ, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಅಲ್ಲಿ ವಂದ್ಯಂ ಅಂತ ಆಚಾರ ಬರೆದಿದ್ದಾರೆ, ಟೀಕರ ಅದಕ್ಕೆ ಭಾಷ್ಯ ಟೀಕಾ ಬರೆದಿಲ್ಲ, ಇದು ವಂದ್ಯಂಗೆ ಅರ್ಥ ಬರೀತಾರೆ. ಅದಿಷ್ಟು ಸೇರಿಸ್ಕೊಂಡ್ಬಿಟ್ರೆ ಆಯ್ತು, ದ್ವಾದಶ ಸ್ತೋತ್ರಕ್ಕೆ ಟೀಕಾ ಆದಾಗ ಆಗ್ತದೆ. ಇಷ್ಟು ವಿಶೇಷ ವಿಶೇಷದೋಪಿ ವಂದ್ಯಂ ಇತಿ ವಿಶಿಷ್ಯತೆ ವಸ್ತು ಏಭಿ ರೀತಿ ವಿಶೇಷಾಹ ಅಸಾಧಾರಣ ಧರ್ಮಾಹ ಅಶೇಷಾಶ್ಚತೆ ವಿಶೇಷಾಶ್ಚ. ಮೊದಲನೇದಾಗಿ ವಿಶೇಷಗಳು ಅಂದ್ರೇನು, ವಿಶಿಷ್ಯತೆ ವಸ್ತು ಏಭಿ ರೀತಿ ವಿಶೇಷಾಹ, ಆ ವಸ್ತುವಿನ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಏನಂತ ಕರೀತಾರೆ ವಿಶೇಷ, ಅದಕ್ಕೆ ಅಸಾಧಾರಣ ಧರ್ಮಾಹ. ವಸ್ತುವಿನಲ್ಲೇ ಇರ್ತಕ್ಕ ಬೇರೆ ಕಡೆ ಇಲ್ಲ, ಹಾಲಿಗೆ ನೋಡಿದ ತಕ್ಷಣ ಬೆಳಗಿರಬೇಕು. ಕೆಲವು ರುಚಿ ಅಂಡರ್ಸ್ಟ್ಯಾಂಡ್ ಅದು, ನಮಗೆ ರುಚಿ ಗೊತ್ತಾಗೋದು ಆಮೇಲೆ ನೋಡಿದ್ರಲ್ಲೇ ಹೇಗಿರಬೇಕು, ಅದು ಬೆಳಗಿರಬೇಕು. ಅದೇ ಅಸಾಧಾರಣ ಧರ್ಮ, ಅಂಥವಕ್ಕೆ ವಿಶೇಷಗಳು ಅಂತ ಕರೀತಾರೆ. ಅಶೇಷಾಶ್ಚತೆ ವಿಶೇಷಾಶ್ಚ, ಅಲ್ಲಿ ಒಂದೆರಡಿದ್ರೆ ಅಲ್ಲ, ಎಲ್ಲ ಇದ್ದು ಬಿಟ್ರೆ ಅಶೇಷ ವಿಶೇಷತು. ನಮಸ್ಕಾರ ಮಾಡೋಕೆ ಒಂದು ರಕ್ಷಣೆ ಇರಬೇಕು, ದೇವರಲ್ಲಿ ಎಷ್ಟು ರಕ್ಷಣೆ ಇದೆ ಅಂತ ಕೇಳಿದರೆ ಎಷ್ಟಿರಬೇಕು ಅಷ್ಟೂ ಇದೆ, ಎಷ್ಟಿರಬೇಕು ಅಷ್ಟೂ ಇದೆ, ಮತ್ತು ಅದಕ್ಕಿಂತ ಜಾಸ್ತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟಿದೆ. ನಿರವಧಿಕ ನಿರತಿಶಯ ಅಂತೀವಲ್ಲ ಹಾಗೆ. ಅಪಿರ ಅಭಿವ್ಯಾಪ್ತವು, ಅಪಿ ಅಂತ ಪದ ಇದೆ, ಅಶೇಷ ವಿಶೇಷತೋಪಿ ಅಂತ ತುಂಬಿಕೊಂಡಿದೆ ಅಂತ ಅರ್ಥ. ಯಾವಂತೂ ವಂದ್ಯತ್ವ ನಿಮಿತ್ತ ಭೂತಾ ಧರ್ಮಾ ತೇಭ್ಯೋ ವಿಶೇಷೇಭ್ಯೋ ಅಪಿ ಹೇತುಭ್ಯೋ ವಂದ್ಯಂ. ವಂದ್ಯತ್ವಕ್ಕೆ ನಿಮಿತ್ತವಾದ ಗುಣಗಳು ಅಂತೇನಿವೆ, ಅಷ್ಟೆಲ್ಲ ಗುಣಗಳು ವಿಶೇಷವಾಗಿ ದೇವರಲ್ಲಿರೋದ್ರಿಂದ ಅದಕ್ಕೆ ನಮಸ್ಕಾರ ಮಾಡಲೇಬೇಕು. ಅಥ ಅಶೇಷಾತ್ ವಂದ್ಯತ್ವೇನ ಸಮಾಶಂಕಿತಾತ್ ಪದ್ಮಾ ಪದ್ಮಭವಾದೇಹೇ ಜಗತಃ ವಿಶೇಷೋ ಅತಿಶಯೋ ಅಶೇಷ ವಿಶೇಷ ಸರ್ವೋತ್ತಮತ್ವಂ. ಅಥವಾ ಇನ್ನೊಂದೇ ಅಶೇಷ ವಿಶೇಷ ಇದೆ. ಅಶೇಷರು ಅಂದರೆ ಯಾರು? ರಮಾ ಬ್ರಹ್ಮಾದಿಗಳು. ಅವರಿಗಿಂತ ವಿಶೇಷವಾಗಿರೋದ್ರಿಂದಾಗಿಯೇ ಸರ್ವೋತ್ತಮತ್ವ ಇದೆ ಅಂತ. ಅಶೇಷ ವಿಶೇಷತೋಪಿ ವಂದ್ಯ, ಎಲ್ಲ ದೇವತೆಗಳಿಗಿಂತ ಹೆಚ್ಚಾಗಿ ದೇವರು ವಂದ್ಯನಾಗಿದ್ದಾನೆ, ಸರ್ವೋತ್ತಮನಾಗಿರೋದ್ರಿಂದ. ತಥಾ ಅಶೇಷಾತ್ ವಂದ್ಯತ್ವೇನ ಸಮಾಶಂಕಿತಾತ್ ಪದ್ಮಾ ಪದ್ಮಭವಾದೇಹೇ ಜಗತಃ. ರಮಾ ಬ್ರಹ್ಮಾದಿ ಎಲ್ಲರೂ ವಂದ್ಯರೇನೆ, ಆದರೆ ಪರಮಾತ್ಮನಲ್ಲಿ ಏನಿದೆ ಅಂದರೆ ಅತಿಶಯ ಅಶೇಷ ವಿಶೇಷ ಸರ್ವೋತ್ತಮತ್ವ. ಅವರ ಸರ್ವೋತ್ತಮತ್ವ ಇಲ್ಲ, ವಂದ್ಯತ್ವ ಇದೆ, ಸರ್ವೋತ್ತಮತ್ವ ಇಲ್ಲ. ದೇವರಲ್ಲಿ ಏನಿದೆ? ವಂದ್ಯತ್ವನೂ ಇದೆ, ಸರ್ವೋತ್ತಮತ್ವನೂ ಇರೋದ್ರಿಂದಾಗಿಯೇ ವಿಶೇಷ ವಂದ್ಯತ್ವ ಬಂತ. ತಥೋ ಹೇತೋ ಸತೀಶು ಅನ್ಯಾಸು ದೇವತಾಸು ವಂದ್ಯಮ್ಮಿ. ಎರಡು ಅರ್ಥ, ಎರಡು ವಿಷಯ ಆಯ್ತಾ. ಏತದ್ ಉಭಯಂ ಕಥಂ ನಾರಾಯಣಶ್ಚೈತ್ಯಥೋಭೀತಂ ನಿಖಿಲೇತ್ಯಾದಿ. ಇದೆಲ್ಲ ದೇವರಿಗೆ ಹೇಗೆ ಹೇಳ್ತೀರಿ, ಬರೀ ಹೇಳಿದ ಮಾತ್ರಕ್ಕಾಗಿವತ್ತಾ, ಅದರಲ್ಲಿದೆ ಅಂತ ಹೇಗೆ ಹೇಳ್ತೀರಿ ಅಂತ ಕೇಳಿದರೆ, ನಿಖಿಲ ಪೂರ್ಣ ಗುಣೈಕ ದೇಹಂ ನಿಖಿಲೇತಿ. ನಿಖಿಲೇತಿ ಅನ್ನೋ ಪದನ ಇಟ್ಟಿರ್ತಾರೆ ಈ ಪದಕ್ಕೆ, ಆ ಪದದಿಂದ ಇದಕ್ಕೆ ಉತ್ತರ ಸಿಗುತ್ತೆ. ಏತದ್ ಉಭಯಂ ಕಥಂ ನಾರಾಯಣಸ್ಯ, ವಂದ್ಯತ್ವ ಇದೆ, ಅಶೇಷ ವಿಶೇಷ ರೀತಿಯಲ್ಲಿ ವಂದ್ಯತ್ವ ಇದೆ ಎಂಬ ಹೇಗೆ ಗೊತ್ತಾಗುತ್ತೆ ಅಂದರೆ, ನಿಖಿಲ ಪೂರ್ಣ ಗುಣೈಕ ದೇಹ, ಆದ್ದರಿಂದನೇ ಅವನೇನಾಗಿದ್ದಾನೆ, ವಂದ್ಯನೋ ಅಶೇಷ ವಿಶೇಷತ ವಂದ್ಯನೋ ಆಗಿದ್ದಾನೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ, ತ್ರಿವಿಧಾಹಿ ದೇವತಾ ವಂದ್ಯಾಭವತಿ. ಎಲ್ಲ ಒಂದೊಂದು ಹೊಸ ಹೊಸ ವಿಷಯಗಳು. ತ್ರಿವಿಧಾಹಿ ದೇವತಾ ವಂದ್ಯಾಭವತಿ, ದೇವತೆ ನಮಸ್ಕಾರ ಮಾಡಬೇಕಾದ್ರೆ ಮೂರು ವಿಧ ದೇವತೆಗಳಾಗಿರ್ಬೋದು, ನಮಸ್ಕಾರ ಮಾಡಬೇಕಾದ್ರೆ ಮೂರರಲ್ಲಿ ಒಂದಾಗಿರ್ಬೋದು. ಯಾವ್ಯಾವುದು? ವಿಶಿಷ್ಟ ಇಷ್ಟ ಅಧಿಕೃತ ಇಷ್ಟ ಆಯಿ, ವಿಶಿಷ್ಟ ಅಧಿಕೃತ ಇಷ್ಟಾಚ ಇತಿ. ವಿಶಿಷ್ಟ ಅಂದರೆ ಸರ್ವೋತ್ತಮ ದೇವತೆ ಆಗಿರ್ಬೋದು, ಅಥವಾ ಅಧಿಕೃತ ಗ್ರಂಥಕ್ಕೆ ರಿಲೆವೆಂಟ್ ದೇವತೆ ಆಗಿರ್ಬೋದು, ಅಥವಾ ಇಷ್ಟ ಇಷ್ಟ ದೇವತೆ ಆಗಿರ್ಬೋದು. ವಿಶಿಷ್ಟ ದೇವತೆ, ಅಧಿಕೃತ ದೇವತೆ, ಇಷ್ಟ ದೇವತೆ, ಮೂರಲ್ಲಿ ಒಬ್ಬರೇ ನಮಸ್ಕಾರ ಮಾಡ್ತಾರೆ. ಅರ್ಥ ಆಯ್ತಾ? ಮೂರಲ್ಲಿ ಒಂದಾಗಿದ್ದರೆ ಸಾಕು ನಮಸ್ಕಾರ ಮಾಡಬೇಕಾದ್ರೆ. ವಿಶಿಷ್ಟ ಸರ್ವೋತ್ತಮ ನಮಸ್ಕಾರ ಮಾಡಿಬಿಡು. ಆಮೇಲೆ ಅಧಿಕೃತ, ಈಗ ಗಣೇಶನ ಬಗ್ಗೆ ಹೇಳೋಕೆ ಹೊರಟ ಗಣೇಶ ಸ್ತೋತ್ರ ಯಾತಕ್ಕೆ ವರಾಯರ ಬಗ್ಗೆ ಉಪನ್ಯಾಸ ಮಾಡಬೇಕು, ಉಜ್ಜಾಯರಾಗ ಯಾತಕ್ಕೆ ಹೇಳಬೇಕು ಅಂತ ಕೇಳಿದರೆ, ಅವ್ರ ವಿಷಯ ಮಾತಾಡ್ತಿರೋದನ್ನು ಅವ್ರ ಬಗ್ಗೆ ಹೇಳಬೇಕು. ಗ್ರಂಥ ಪ್ರತಿಪಾದ್ಯರು ವಿಷಯ ಪ್ರತಿಯಾದ, ಯಾವ ವಿಷಯ ಉಪನ್ಯಾಸ ಇದ್ದರೆ ಉಪನ್ಯಾಸ, ಗ್ರಂಥ ಇದ್ದರೆ ಗ್ರಂಥ, ಅದು ಊರಿದ್ದರೆ ಊರು, ಆ ರೀತಿಯಾಗಿ. ಆಮೇಲೆ ಮುಂದೆ ಅಥವಾ ಇಷ್ಟ ಆಗಿರಬೇಕು, ಇಷ್ಟವಾದ ವಿಷಯ ಹೇಳಿಬಿಡು. ದೇವರು ಏನಾಗಿದ್ದಾನೆ ಅಂತ ಕೇಳಿದರೆ, ವಿಶಿಷ್ಟನೋ ಅಧಿಕೃತನೋ ಇಷ್ಟನೋ ಅಂತ ಕೇಳಿದರೆ, ಒಂದಾಗಿದ್ದರೆ ಸಾಕು ನಮಸ್ಕಾರ ಮಾಡಬೇಕು. ದೇವರು ಏನಾಗಿದ್ದಾನೆ? ಮೂರು ಆಗಿಬಿಟ್ಟಿದ್ದಾನೆ, ಆದ್ದರಿಂದ ಮಾಡಲೇಬೇಕು. ವಿಶಿಷ್ಟ ಯಾತಕ್ಕೆ ಸರ್ವೋತ್ತಮ, ಅಧಿಕೃತ ಯಾತಕ್ಕೆ ಬ್ರಹ್ಮಸೂತ್ರ ಪ್ರತಿಪಾದ್ಯ ಅವರು, ಬ್ರಹ್ಮಸೂತ್ರಕ್ಕೆ ಅರಿವ್ಯಾಖ್ಯಾನ ಅರ್ಥ, ಆದ್ದರಿಂದನೇ ಅದನ್ನು ಹೇಳಲೇಬೇಕು. ಇಷ್ಟ ಆಚಾರ್ಯರಿಗೆ ದೇವರು ಯಾರ್ಯಾ ಏನಾಗಿದ್ದಾನೆ? ಪರಮ ಇಷ್ಟನಾಗಿಬಿಟ್ಟಿದ್ದಾನೆ. ಆ ಮೂರು ಕಾರಣಕ್ಕೂ ದೇವರಿಗೆ ನಮಸ್ಕಾರ ಮಾಡಬೇಕು. ವಿಶಿಷ್ಟ ಅಧಿಕೃತ ಇಷ್ಟಾಚೇತಿ ನಹಿ ದೇವತಾ ವಂದನಂ ವ್ಯಸನಿತಯಾ ಕ್ರಿಯತೆ ಕಿಂತು ವಿಘ್ನ ವಿಘಾತಾದಿ ಪ್ರಯೋಜನಾಪೇಕ್ಷೆಯ. ಯಾವಾಗ ದೇವತಾ ವಂದನ ಅಂಬುದು ವ್ಯಸನ ಇದ್ದಾಗಲ್ಲ, ಜೂಜಾಚಾಗಿದ್ದಾದ ವ್ಯಸನಗಳು ಅಂತ ಕರೀತಾರೆ. ದೇವತಾ ವಂದನ ವ್ಯಸನ ಅಲ್ಲ ಅದು, ಕಿಂತು ವಿಘ್ನ ವಿಘಾತಾದಿ ಪ್ರಯೋಜನಾಪೇಕ್ಷೆ. ವ್ಯಸನ ಇದ್ದವನು ಏನು ಮಾಡ್ತಾನೆ? ಪ್ರಯೋಜನ ಇಲ್ಲದ ಹೋದರೂ ಮಾಡ್ತಾನೆ, ಅಥವಾ ದುಷ್ಪ್ರಯೋಜನ ಎದುರು ಮಾಡ್ತಾನೆ. ಸ್ಮೋಕಿಂಗ್ ಅಭ್ಯಾಸ ಮಾಡ್ಕೊಂಬಿಟ್ಟ, ದುರ್ವ್ಯಸನ ಬಂತು, ಹೇಳ್ತಾರೆ ಸತ್ತೋಗ್ತಿ ಎಂದರೂ ಬಿಡೋದಿಲ್ಲ ಅವನು, ಸೇದೇ ಸಾಯ್ತೀರಿ ಅಂತಾನೆ ಹೊರತು ಆಗುತ್ತಾರಿಗೆ ಇಷ್ಟಪಡೋದಿಲ್ಲ. ಯಾಕೆ? ವ್ಯಸನ. ದೇವರು ನಮಸ್ಕಾರ ಆಗಲ್ಲ, ಏನಿದು ಪ್ರಯೋಜನ ಇದೆ, ಎಂಥ ಪ್ರಯೋಜನ ಇದೆ ಅಂತ ಹೇಳಿದರೆ, ವಿಶಿಷ್ಟೈವೇ ದೇವತಾತ್ ವಿಘ್ನ ವಿಘಾತಾದಿ ಪ್ರಯೋಜನಾಪೇಕ್ಷೆಯ. ಗ್ರಂಥಾರಂಭಕ್ಕೆ ಏನಿರಬೇಕು ಪ್ರಯೋಜನ ಎಂಬುದು ಯಾವುದದು? ವಿಘ್ನ ವಿಘಾತದಿಂದ ಶುರು ಮಾಡಿ ಅರಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿವರೆಗೂ ಎಲ್ಲ ಆಗುತ್ತೆ. ವಿಶಿಷ್ಟೈವೇ ದೇವತಾತಶ್ಚ ಇಷ್ಟೇ. ಸಕಲ ವಿಘ್ನಾದಿಗಳನ್ನ ಪರಿಹಾರ ಮಾಡಬೇಕಾದ್ರೆ ಯಾವುದೋ ದೇವತೆ ಕೈಯಲ್ಲಿ ಸಾಧ್ಯ ಇಲ್ಲ. ಎಂಥ ದೇವತೆ ಆಗಿರಬೇಕಾತ? ವಿಶಿಷ್ಟೈವ ದೇವತಾ ತಸ್ಯ ಇಷ್ಟೆ. ವಿಶಿಷ್ಟ ದೇವತೆಯಿಂದ ಮಾತ್ರ ಅಂತ ಪ್ರಯೋಜನ ಸಿಗುತ್ತೆ, ಸಮಾಜದಿಂದ ಸಿಗೋದಿಲ್ಲ. ಅದೆಲ್ಲ ಕೂಡ ಕ್ಲರ್ಕ್ ಹತ್ತೋಗಿ ಸ್ಯಾಂಕ್ಷನ್ ಮಾಡೋದೆಲ್ಲ ಸಿಗಲ್ಕೋಕ್ಕೆ ಸಾಧ್ಯ ಇಲ್ಲ. ಡಿಸ್ಪ್ಯಾಚ್ ಕ್ಲರ್ಕ್ ಹತ್ತೋಗಿ ಸ್ಯಾಂಕ್ಷನ್ ಮಾಡೋ ಅಂದರೆ ಅವ್ರ ಕೇಳಿರೋದಲ್ಲ. ಅದೆಲ್ಲ ಕೂಡ ಅದು ಮುಖ್ಯ ವಿಶಿಷ್ಟ ದೇವ ವ್ಯಕ್ತಿನೇ ಆಗಬೇಕು. ಅದಕ್ಕೆ ಅಧಿಕೃತಾಚ ಸುವಿಷಯ ಗ್ರಂಥ ಪ್ರಬೋಧಾಧಿಕಂ ಸಂಪಾದಯತಿ. ಅಧಿಕೃತ ದೇವತೆಯನ್ನು ಯಾತಕ್ಕೆ ಸ್ತೋತ್ರ ಮಾಡಬೇಕು ಅಂದರೆ ಸ್ವವಿಷಯ ಗ್ರಂಥ ಪ್ರಬೋಧಾಧಿಕಂ ಸಂಪಾದಯಿತು. ಯಾವುದೇ ಒಂದು ಯಾವುದೋ ಬಗ್ಗೆ ವಿಷಯ ಸಾಧನೆ ಆಗಬೇಕು ಪುಸ್ತಕ, ಅದರ ಪ್ರತಿಪಾದ್ಯ ದೇವತೆಗೆ ಸ್ತೋತ್ರ ಮಾಡಿಬಿಟ್ಟರೆ ದೇವತೆಗಳು ಏನು ಮಾಡ್ತಾರೆ? ಆ ವಿಷಯ ಅರ್ಥಾಗ ಅನುಗ್ರಹ ಮಾಡ್ತಾರೆ. ತನ್ನ ವಿಷಯ ಹೆಚ್ಚು ತಿಳಿ ಹಾಗೆ ಅನುಗ್ರಹ ಮಾಡೋದರಿಂದ ಅಧಿಕೃತ ದೇವತೆ ನಮಸ್ಕಾರ ಭಾರಿ ರಿಲೆವೆಂಟ್. ಅದು ಸ್ವವಿಷಯ ಗ್ರಂಥ ಪ್ರಬೋಧಾಧಿಕಂ ಸಂಪಾದಯಿ, ತಮ್ಮ ವಿಷಯಕ್ಕೆ ತಮ್ಮನ್ನು ಕುರಿತಾದ ಗ್ರಂಥದ ಬಗ್ಗೆ ಪ್ರಬೋಧ ವಿಶೇಷ ಜ್ಞಾನವನ್ನು ಕೂಡ ಅನುಗ್ರಹ ಮಾಡ್ತಾರಾದ್ದರಿಂದ ಅಧಿಕೃತ ದೇವತೆಯ ಸ್ಮರಣೆ ಮಾಡಬೇಕು. ವಂದನಂ ಖಲು ಭಕ್ತ್ಯಾದ್ಯುಪೇತಮೇವ ಸಫಲ. ಇದು ನಮಸ್ಕಾರ ಮಾಡಬೇಕಾದರೂ ಕೂಡ ಸುಮ್ಮನೆ ಮಾಡಿದರೆ ಕೆಲಸ ಆಗೋದಿಲ್ಲ. ವಂದನಂ ಖಲು ಭಕ್ತ್ಯಾದ್ಯುಪೇತಮೇವ ಸಫಲ. ಭಕ್ತ್ಯಾದಿಗಳಿಂದ ತುಂಬಿದಾಗ ನಮಸ್ಕಾರಕ್ಕೆ ಅರ್ಥ ಇರುತ್ತೆ ಹೊರತು ಯಾವುದೋ ರೀತಿ ನಮಸ್ಕಾರ ಮಾಡಿ ಕೆಲಸ ಆಗೋದಿಲ್ಲ. ಯಾವುದು ಕೆಲಸ ಆಗಬೇಕಾದ್ರೆ ಮಾಡೋ ನಮಸ್ಕಾರ ರೀತಿಯೇ ಬೇರೆ, ಸುಮ್ಮನೆ ಮಾಡೋ ನಮಸ್ಕಾರ ಬೇರೆ, ಅವಾರ್ಡ್ ಮಾಡೋ ನಮಸ್ಕಾರಗಳು ಬೇರೆ. ಅವಾಗ ಅವಾರ್ಡ್ ನಮಸ್ಕಾರ ಅವಾರ್ಡ್ ಮಾಡೋದು ಅಂತ ಕೆಲವಕ್ಕೆ ಸುಮ್ಮನೆ ಫಾರ್ಮ್ಯಾಲಿಟಿ, ಕೆಲವಕ್ಕೆ ಕೆಲಸ ಆಗಬೇಕು, ಕೆಲವು ಕೆಲಸ ಆಗಲೇಬೇಕು. ಆದ್ದರಿಂದ ಕೆಲಸ ಆಗಲೇಬೇಕು. ಎಂಥ ನಮಸ್ಕಾರ ಮಾಡಬೇಕು? ಭಕ್ತ್ಯಾದಿಗಳಿಂದ ತುಂಬಿದ ನಮಸ್ಕಾರನೇ ಮಾಡಬೇಕು. ತಚ್ಚ ಇಷ್ಟಾಯಾವೇವ ದೇವತಾಯಾವ ಉಪಪದ್ಯತೆ ಅರ್ಥ ಭಕ್ತಿಯಾದಿಗಳು ಬರಬೇಕಾದ್ರೆ ಕಡ್ಕಡದಲ್ಲಿ ಭಕ್ತಿ ಬರೋದಿಲ್ಲ, ಇಷ್ಟರಲ್ಲಿ ಮಾತ್ರ ಭಕ್ತಿ ಬರೋದು. ಅದು ಇಷ್ಟ ದೇವತೆ ಆಗಬೇಕು, ವಿಶಿಷ್ಟ ದೇವತೆ ಆತಕ್ಕಾಗಬೇಕು ಕಾರಣ ಕೊಟ್ಟರು, ಅಧಿಕೃತ ದೇವತೆ ಆತಕ್ಕಾಗಬೇಕು ಕಾರಣ ಕೊಟ್ಟರು, ಇಷ್ಟ ದೇವತೆ ಆತಕ್ಕಾಗಬೇಕು ಕಾರಣ ಕೊಡ್ತಾರೆ. ವಿಶಿಷ್ಟ ಅಧಿಕೃತ ಮತ್ತು ಇಷ್ಟ, ವಿಶಿಷ್ಟ ಅಧಿಕೃತ ಇಷ್ಟ ಮೂರು ದೇವತೆಗಳಾಗಿರುತ್ತವೆ. ನಿಖಿಲಾ ನಿಶೇಷಾ ಪೂರ್ಣಾ ಪ್ರತ್ಯೇಕಮಿ ಅನವಧಿಕ ಗುಣಾ ಆನಂದಾದಯ ನಿಖಿಲ ಪೂರ್ಣ ಗುಣೈಕ ದೇಹಂ. ನಿಖಿಲ ಅಂದ್ರೇನು? ಎಲ್ಲ ಅಂತ ಅರ್ಥ. ಎಲ್ಲ ಅಂದ್ರೇನು? ಪೂರ್ಣ ಅಂತ ಅರ್ಥ. ನಿಖಿಲ ಶಬ್ದಕ್ಕೆ ಎರಡೇ ಅರ್ಥ ಮಾಡ್ಕೊಳ್ಳಿ. ನಿಖಿಲ ಪೂರ್ಣ ಗುಣೈಕ ದೇಹಂ, ನಿಶೇಷವಾದಂಥ ಗುಣಗಳು. ಪೂರ್ಣ ಅಂತ ಹೇಳಿದರೆ ಪ್ರತ್ಯೇಕವೇ ಅನವಧಿಕ, ಲಿಮಿಟ್ಲೆಸ್. ಪೂರ್ಣ ಅಂದ್ರೇನು? ನಿರವಧಿಕ, ಅದಕ್ಕಿಂತ ಮೇಲಿರೋ ಚಾನ್ಸೇ ಇಲ್ಲ, ಅವನ್ನು ಪೂರ್ಣ ಅಂತ ಕರೀತಾರೆ. ಅಂಥ ಗುಣಗಳು ಯಾವುದು? ಆನಂದಾದಿಗಳು. ದೇವರಲ್ಲಿ ಏನಿವೆ ಅಂತ ಒಂದು ಗುಣ ಇದ್ದರೂ ಸಾಕು, ಅನಂತಾನಂತ ಗುಣಗಳು ಪೂರ್ಣ ದೇವರಲ್ಲಿದೆ. ಅಂದಮೇಲೆ ಏನಾಗ್ತಾತೆ? ಈಗ ಸರ್ವೋತ್ತಮ ಒಂದೇನಾಗೇ ಇದ್ದಾನೆ. ಏಕಶಬ್ದ ಕೇವಲ ಅರ್ಥ. ಏಕ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತಿದೆ. ಅಂದರೆ ದೇವರಿಗೆ ಗುಣಗಳು ದೇಹ, ಬೇರೇನೂ ದೇಹ ಅಲ್ಲ, ಗುಣಗಳೇ ದೇಹ ದೇವರಿಗೆ, ಬೇರೆ ಇಲ್ಲ. ಅದಕ್ಕಾಗಿ ಕೇವಲ ಅರ್ಥ, ಕೇವಲ ಗುಣಮಯ ದೇಹ ಪರಮಾತ್ಮರದು. ತಯೇವ ದೇಹೋ ಯಶ್ಯ ನ ಪುನಃ ಪ್ರಾಕೃತಾದಿ ರೀತಿಯ ತಯಥೋಕ್ತ. ಬ್ರಹ್ಮಾದಿ ದೇವತೆಗಳಿದ್ದಾರೆ, ಅದೇ ಸ್ವರೂಪ ದೇಹ ಇದೆ, ಜೊತೆ ಪ್ರಾಕೃತ ದೇಹನೂ ಇದೆ ಅವರಿಗೆ. ದೇವರಿಗೆ ಒಂದೇ ದೇಹನೇ, ಎರಡು ದೇಹ ಇಲ್ಲ. ನಮಗೇನಿಸುತ್ತೆ? ಎರಡು ದೇಹ ಇರೋದ್ರೆ ಗ್ರೇಟ್ ಅನಿಸ್ಬಿಡುತ್ತೆ, ಒಂದೇ ಇರೋದು ಪಾಪ ಏನಾಯ್ತು ಕಡಿಮೆ, ಎರಡು ದೇಹ ಇದ್ರೆ ಜಾಸ್ತಿ ಅಂತೆ. ಅದು ಹೇಗಾಗ್ತದೆ ಅಂದರೆ, ನಾಲ್ಕು ಕಣ್ಣು ಅಂದ್ರೆ ಹೇಗಾಗುತ್ತೆ? ಸ್ಪೆಕ್ಸ್ ಆಗಿದ್ರೆ ಜಾಸ್ತಿ ಇದ್ದಾಗ ಆಗುತ್ತೆ. ಸ್ಪೆಕ್ಸ್ ಹಾಕಿದ್ರೆ ಭಾರಿ ಶ್ರೇಷ್ಠ ಅಂತಲ್ಲ, ದೋಷ ಇದ್ದಾಗ ಲೆಕ್ಕ. ಪ್ರಾಕೃತ ದೇಹ ಇರೋದು ದೋಷ, ದೇವರಲ್ಲಿ ಬರೀ ಗುಣಮಯ ದೇಹ ಇರೋದು ಗುಣ. ತಯೇವ ದೇಹೋ ಯಶ್ಯ ನ ಪುನಃ ಪ್ರಾಕೃತಾದಿ ರೀತಿ ತಥೋಕ್ತ. ಪ್ರಾಕೃತಾದಿ ಶಬ್ದದಲ್ಲಿ ಇನ್ನೂ ಮೂರು ದೇಹ ದೇವರಿಗಿಲ್ಲ. ನಮಗೇನಿದೆ? ಲಿಂಗದೇಹ ಇದೆ, ಅವಿರುದ್ಧ ದೇಹ ಇದೆ, ಸ್ಥೂಲ ದೇಹ ಇದೆ, ಬರೀ ಸ್ವರೂಪ ದೇಹ. ದೇವರಿಗಿರೋದು ಒಂದೇ ಯಾವುದು? ಸ್ವರೂಪ ದೇಹ ಒಂದೇ. ಭುಕ್ತರಿಗೂ ಸ್ವರೂಪ ದೇಹ ಒಂದೇ, ಗೊತ್ತಾಯ್ತಾ? ಮುಡಿದ ಅವಸ್ಥೆಯಲ್ಲಿ ನಾಲ್ಕು ದೇಹ ಇರೋದು, ತನು ಚತುಷ್ಟಯ ಅಂತಲೇ ಕರೆಯೋದು. ದೇವರಿಗೆ ಒಂದೇ ದೇಹ ಇದೆ, ಅದು ಆತನ ಹಿರಿಮೆ. ನಿಖಿಲ ನಿಶೇಷ ಪೂರ್ಣಾ ದೈವ ದೇಶದ ಪುನಃ ನಿಷ್ಕ್ರಾಂತೋ ದೋಷೇಭ್ಯ ಪಾರತಂತ್ರಾಧಿಪೇತಿ ನಿರ್ದೋಷ. ನಿರ್ದೋಷ ಅಂದ್ರೇನು? ದೋಷರಹಿತನಾದವನು. ಯಾವುದು ಅತಿ ದೊಡ್ಡ ದೋಷ ಯಾವುದು ಅಂದರೆ ಪಾರತಂತ್ರ. ಮಹಾಲಕ್ಷ್ಮಿ ಇಲ್ಲಿದೆ, ಎಲ್ಲ ಗುಣಗಳಿದೆ, ಒಂದು ದೋಷ ಸೇರ್ಕೊಂಡ್ಬಿಟ್ಟಿದೆ. ಯಾವುದದು? ಪಾರತಂತ್ರ ಇದೆ. ಅದು ಫಸ್ಟ್ ಅದರಿಟ್ಕೊಂಡು ಪಾರತಂತ್ರ್ಯಾದಿಭ್ಯಾತಿ ನಿರ್ದೋಷ. ಪರಮಾತ್ಮ ಪಾರತಂತ್ರ್ಯಾದಿ ದೋಷಗಳನ್ನು ಹೊಂದಿಲ್ಲ, ಆದ್ದರಿಂದ ನಿರ್ದೋಷ. ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ. ಮುಂದಿನ ಪದ, ಒಂದೊಂದು ಪದಕ್ಕೂ ಕ್ರಮವಾಗಿ ಅರ್ಥ ಹೇಳ್ತಾ ಹೋಗ್ತಾರೆ. ನಿರ್ದೋಷಂ ಅಸ್ಯ ಪ್ರತ್ಯಕ್ಷಾದಿ ಪ್ರಮಾಣ ಸಿದ್ಧತೆಯ ಬುದ್ಧಿ ಸದ್ದಿಹಿತಸ್ಯ ಸ್ವವ್ಯತಿರಿಕ್ತ ಪ್ರಪಂಚಸ್ಯ ಉದ್ಭವ ಉತ್ಪತ್ತಿ ಆದಿ ಅಸ್ಯ ಇತಿ ಉದ್ಭವಾದಿ ಜನ್ಮಾದ್ಯಷ್ಟಕಂ ತದ್ಯಥಾ ಸಂಭವಂ ದದಾತಿ ಇತಿ ಉದ್ಭವಾದಿತಃ. ನಿರ್ದೋಷಂ ಆಪ್ಯತಮಮಪಿ ಅಖಿಲೇಷು ವಾಕ್ಯೈಹಿ ಅಸ್ಯ ಉದ್ಭವಾದಿದಂ ಅಂತ ಪದ ಇದೆ. ಅಸ್ಯ ಅಂದ್ರೇನು? ಇದರ ಅಂತ. ಉದ್ಭವ ಅಂದರೆ ಹುಟ್ಟು, ಆದಿ ಮೊದಲಾದವುಗಳನ್ನು ದಾ ಕೊಡುವವನು. ಅಸ್ಯ ಉದ್ಭವಾದಿದಂ ಜನ್ಮಾದ್ಯಸ್ಯ. ಅಸ್ಯ ಅಂದರೆ ಈ ಜಗತ್ತಿನ. ಈ ಜಗತ್ತು ಅಂದರೆ ಯಾವುದು? ಅದಕ್ಕೆ ಹೇಳ್ತಾರೆ ಪ್ರತ್ಯಕ್ಷಾದಿ ಪ್ರಮಾಣ ಸಿದ್ಧತೆಯ ಬುದ್ಧಿ ಸನ್ನಿಹಿತಸ್ಯ. ಕಣ್ಣಿ ಕಂಡಿರತಕ್ಕಂತಹ ಯುಕ್ತಿಯಿಂದ ಸಿದ್ಧವಾಗಿರುವ ಆಗಮ ಸಿದ್ಧವಾಗಿರತಕ್ಕಂಥ ಜಗತ್ತೇನಿದೆ ಇದಕ್ಕೆ ಉದ್ಭವಾದಿಗಳನ್ನು ಮಾಡುವವರು. ಸ್ವವ್ಯತಿರಿಕ್ತ ಪ್ರಪಂಚಸ್ಯ ಒಟ್ಟು ತಗೊಳ್ಳೋದಾದರೆ ತನ್ನ ಬಿಟ್ಟು ಉಳಿದ ಎಲ್ಲ ಜಗತ್ತು. ದೇವರು ಎಷ್ಟು ಸೃಷ್ಟಿ ಮಾಡ್ತಾನೆ, ತನ್ನ ಬಿಟ್ಟು ಉಳಿದೆಲ್ಲ ಜಗತ್ತನ್ನು ಕೂಡ ಸೃಷ್ಟಿಯಾದಿಗಳನ್ನು ಮಾಡುವವನು. ಉತ್ಪತ್ತಿ ರಾದಿ ಅಸ್ಯ ಇತಿ ಉದ್ಭವಾದಿ ಜನ್ಮಾದಿ ಅಷ್ಟಕಂ. ಉದ್ಭವ ಆದಿ ಶಬ್ದದಿಂದ ಜನ್ಮಾದ್ಯಶ್ಯದ ಏನೇನು ತಗೋಬೇಕಲ್ಲಿ ಒಟ್ಟು ಎಂಟು ತಗೋಬೇಕು. ತದ್ಯಥಾ ಸಂಭವಂ ತದಾತೀತಿ ಉದ್ಭವಾದಿತಃ ತಂ. ಯಥಾಸಂಭವಂ ದದಾತಿ. ಯಥಾಸಂಭವಂ ದದಾತಿ ಅಂದ್ರೇನು? ಆ ಎಂಟರಲ್ಲಿ ಯಾರಿಗೆ ಎಷ್ಟೆಷ್ಟೆಷ್ಟು ಅಷ್ಟಾಗ್ತದೆ. ಎಲ್ಲರಿಗೂ ಎಂಟು ಮಾಡ್ತಾನೆ ಅಂತ ತಿಳ್ಕೊಂಡ್ಬಿಡ್ಬಾರ್ದು. ಎಲ್ಲದಕ್ಕೆ ಎಂಟು ಮಾಡೋದಿಲ್ಲ ಪರಮಾತ್ಮ. ಉದಾಹರಣೆಗೆ ಎಂಟರಲ್ಲಿ ಯಾವ್ದು ಸೇರಿಕೊಂಡಿದೆ? ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಎಲ್ರಿಗೂ ಎಂಟು ಕೊಟ್ಟರೆ ಎಲ್ಲರಿಗೂ ಬಂಧ ಕೊಡಬೇಕಾಯ್ತು. ಎಲ್ಲರಿಗೂ ಮೋಕ್ಷ ಕೊಡಬೇಕು, ಸಾಧ್ಯ ಉಂಟಾ? ಎಲ್ಲರಿಗೂ ಅಯೋಗ್ಯರು ಮೋಕ್ಷ ಕೊಡೋದಿಲ್ಲ, ಅದರಿಂದಾಗಿನೇ ಮೋಕ್ಷ ಉಳಿದವರಿಗೆ ಮೋಕ್ಷ ಮಿಸ್ ಆಯಿತು. ಮೋಕ್ಷ ಕೊಡೋರಿಗೆ ಮೋಕ್ಷ ಕೊಡ್ತಾನೆ, ಬಂಧ ಕೊಡೋರಿಗೆ ಬಂಧ ಕೊಡ್ತಾನೆ, ಆಮೇಲೆ ಜ್ಞಾನ ಕೊಡೋರಿಗೆ ಜ್ಞಾನ ಕೊಡ್ತಾನೆ, ಅಜ್ಞಾನ ಕೊಡೋರು ಅಜ್ಞಾನ ಕೊಡ್ತಾನೆ. ಸೊ ಎಂಟನ್ನು ಒಬ್ಬರಿಗೆ ಕೊಡ್ತಾನೆ ಪರಮಾತ್ಮ. ಏನು ಹೇಳಬೇಕು ಅದಕ್ಕೆ? ಒಬ್ಬರಿಗೆ ಎಂಟು ಕೊಡೋದಿಲ್ಲ ಪರಮಾತ್ಮ, ಯಾಕೆ ಎಲ್ಲರೂ ಒಂದೇ ರೀತಿ ಇದ್ದರೆ ಆಗ್ತಿತ್ತು. ಆದ್ದರಿಂದಲೇ ಯಾರ್ಯಾರು ಏನು ಕೊಡಬೇಕು ಅದು ಕೊಡ್ರಿ. ಯಥಾಸಂಭವಂ, ಯಾರಿಗೆ ಎಷ್ಟೆಷ್ಟು ಕೊಡಬೇಕೋ ಅಷ್ಟು ಕೊಡ್ತಾನೆ ಹೊರತು ಎಲ್ಲರಿಗೂ ಎಂಟು ಕೊಡ್ತಾನೆ ಅಂತ ಹೇಳ್ಕೊಳಕ್ಕೆ ಹೋಗಬಾರ್ದು. ಅಪಿಶಬ್ದ ಅಶೇಷ ಜಡಕ್ಕೆ ಜ್ಞಾನ ಕೊಡ್ತಾರೆ ಅಂತ ಕೇಳಿದರೆ ಜಡಕ್ಕೆ ಜ್ಞಾನ ಕೊಡೋ ಚಾನ್ಸೇ ಇಲ್ಲ. ಯಾತಕ್ಕೆ? ಜಡಕ್ಕೆ ಬಂಧ ಅಂತ ಅರ್ಥ ಇಲ್ಲ, ಜಡಕ್ಕೆ ಮೋಕ್ಷ ಅಂತ ಅರ್ಥ ಇಲ್ಲ, ಜಡಕ್ಕೆ ನೀವು ಏನಿಲ್ಲೇ ಇಲ್ಲ. ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ ಮುಗಿದೋಯ್ತು ಅಷ್ಟೆ. ದೇವನ ಮಾಡ್ಬೋದು ಒಂದು ರೀತಿ, ಉಳಿದ್ದು ಯಾವುದೋ ಅದು ಅಪ್ಲೈ ಆಗದೆ. ಆದ್ದರಿಂದನೇ ಯಥಾಸಂಭವ ಅಂತ ಹೇಳಿದ್ರಿಂದ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು, ಏನೇನು ಕೊಡಬೇಕು, ಯಾವ್ಯಾವ ಕೊಡಬೇಕು ಅಂತಿದೆಯೋ ಅದನ್ನು ಕೊಟ್ಟೇ ಕೊಡ್ತಾನೆ. ಇದು ದೇವರ ವೈಭವ. ಅಶೇಷ ವಿಶೇಷ ತೋಪಿ ಯಥಾ ಅಸ್ಯ ಇತಿ ಸಂಬಂಧ ಮಾತ್ರೇ ಷಷ್ಠಿ. ಅಸ್ಯ ಅಂದರೆ ಜಗತ್ತಿಗೆ ಸಂಬಂಧ. ಅಸ್ಯ ಉದ್ಭವಾದಿತಂ ಅಶೇಷ ವಿಶೇಷ ತೋಪಿ ಇತ್ತೇತತ್ ಅಸ್ಯ ಉದ್ಭವಾದಿತಮಿತಿ ಅನೇನಾಪಿ ಸಂಬದ್ಧತೆ. ಇನ್ನೊಂದು ರೀತಿ ಸೇರಿಸ್ತಾರೆ ಮತ್ತೆ ಅಶೇಷ ವಿಶೇಷ ತೋಪಿ ಅನ್ನೋದನ್ನು ಇನ್ನೊಂದು ಸೇರಿಸ್ಕೊಂಡು ಓದಿದರು. ಎಲ್ಲಿ ಅಶೇಷ ವಿಶೇಷ ತೋಪಿ ಮೊದಲೇನು ಮಾಡಿದ್ರು ಅದನ್ನು ಅಶೇಷ ವಿಶೇಷ ತೋಪಿ ಒಂದೆಂಬಂತ ಅಲ್ಲಿ ಸೇರಿಸಿದರು. ಅದನ್ನೇನು ಮಾಡಬೇಕೀಗ ಅಶೇಷ ವಿಶೇಷ ತೋಪಿ ಉದ್ಭವಾದಿತಮ್ ಅಂತ ಸೇರಿಸಿದ್ರು. ಆ ಪದ ಈ ಕಡೆಗೆ ಅನ್ವಯ ಆ ಕಡೆಗೆ ಅನ್ವಯ. ಯಾತಕ್ಕೆ ಅಂದರೆ ಹುಟ್ಟು ಉತ್ಪತ್ತಿಯಾದಿಗಳನ್ನು ಮಾಡ್ತಾನೆ ಅಂತಾಯ್ತು. ಎಷ್ಟು ಮಾಡ್ತಾನೆ ಅಂತ ಕೇಳಿದರೆ ಅಶೇಷ ವಿಶೇಷ ತೋಪಿ. ಪೇಂಟರ್ ಬರ್ತಾನೆ, ಅವನ ಕೆಲಸ ಏನೋ ಒಂದು ಪೇಂಟಿಂಗ್ ಅಷ್ಟೇ, ಗುಡಿ ಕೆಲಸ ಮಾಡೋಕ್ಕೆ ಬರೋದೆಲ್ಲ ಮಾಡೋದಿಲ್ಲ. ಅದೇ ಮೇಸನ್ ಏನು ಮಾಡ್ತಾನೆ, ಅವನ ಕೆಲಸ ಒಂದೇ, ಎಲೆಕ್ಟ್ರಿಷಿಯನ್ ಒಂದು ಕೆಲಸ ಇದೆಲ್ಲ ಮಾಡೋದಿಲ್ಲ. ಅದರಲ್ಲೂ ಕೆಲವರು ಬಂದೊಂದು ಭಾಗ ಮಾಡ್ತಾರಷ್ಟೇ, ಉಳಿದ ಭಾಗ ಮಾಡೋದಿಲ್ಲ. ಆದರೆ ದೇವರೇ ಅಂತ ಅಶೇಷ ವಿಶೇಷ ತೋಪಿ ಸೃಷ್ಟಿಯಾದಿಗಳನ್ನ ಮಾಡ್ತಾನೆ ಅಂದರೆ ಹೇಗೆ ಮಾಡ್ತಾನೆ, ಎಷ್ಟೆಷ್ಟು ಮಾಡೋಕ್ಕೆ ಎಲ್ಲ ಮಾಡಾಕ್ಬಿಡ್ತಾನೆ. ಚೂರು ಕೂಡ ಇನ್ನೊಬ್ಬರು ಹೆಲ್ಪ್ ತೊಗೊಳೋದಿಲ್ಲ, ಪರಮಾತ್ಮ ಸ್ವತಂತ್ರ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಶೇಷ ವಿಶೇಷ ತೋಪಿ ಅಶ್ಯ ಉದ್ಭವಾದಿತಂ. ಮತ್ತಿನ್ನೊಂದು ಸ್ವಾರಸ್ಯ ಇದೆ, ತಂದೆ ಇದ್ದಾನೆ, ಮಗ ಹುಟ್ಟಿದ, ಮೊಮ್ಮಗ ಹುಟ್ಟಿದ, ಮರಿ ಮೊಮ್ಮಗ ಹಠತ್ತಿಗೆ ಹೋಗಿಬಿಟ್ಟ ಮೂರೊತ್ತು ಕೆಲಸ ಈಗ. ಮುಂದೆ ಒಂದು ರೋಲ್ ಏನೂ ಇಲ್ಲ, ಹಿಡಿತಿಲ್ಲ. ಆ ಇನ್ನೋರು ಇಷ್ಟೊಂದು ತಾತ ಮುತ್ತಾತ ಅಂತ ಹೇಳಬೇಕು ಹೊರತು ಇನ್ನೇನು ಇಲ್ಲೇ ಇಲ್ಲ. ಅವ್ರ ರೋಲ್ ಏನೂ ಇಲ್ಲ ಈಗ. ದೇವ್ರದ್ದು ಹಾಗಲ್ಲ, ಪ್ರತಿಯೊಬ್ಬರು ಹುಟ್ಟಬೇಕಾದ್ರೆ ಮತ್ತೆ ಯಾರು ಬೇಕು, ದೇವ್ರು ಬೇಕೇ ಬೇಕು. ಪ್ರತಿಯೊಬ್ಬರು ಬೆಳಿಬೇಕಾದ್ರೆ ಏನು ಬೇಕು, ಮತ್ತೆ ದೇವ್ರು ಬೇಕು. ಸೊ ಮೊದಲೇ ಹುಟ್ಟಕ್ಕೂ ದೇವ್ರು ಬೇಕು, ಮುಂದವ್ರು ಹುಟ್ಟಕ್ಕೂ ದೇವ್ರು ಬೇಕು. ಪ್ರತಿಯೊಂದು ಸ್ಟೇಜ್ ಬೆಳಿಬೇಕಾದ್ರೆ ದೇವ್ರು ಬೇಕು, ಪ್ರತಿ ಕ್ಷಣದಲ್ಲೂ ಬೇಕು. ಇದು ದೇವ್ರ ಮಹಿಮೆ. ಉಳಿದೆಲ್ಲರೂ ದೇವ್ರ ಹೇಗೆ ಹೋಗ್ತಾರೆ ಅಂತ ಕೇಳಿದ್ರೆ, ಒಬ್ಬ ಸೀನಿಯರ್ ಪರ್ಸನ್ ಇದ್ದ ಮನೆಯಲ್ಲಿ, ಕೆಲವರದ್ದು ಹೇಳಕ್ ಬರಲ್ಲ ಕೂಡಕ್ ಬರಲ್ಲ, ದೊಡ್ಡ ಮನುಷ್ಯ ಪಾಪ ಮನೆಯಲ್ಲಿ ಹೇಳಕ್ ಯಾವ್ದಕ್ಕೆ ಬರೋದು, ಗೌರವ ಅಷ್ಟೇ, ಇನ್ನೇನು ಮಾಡಕ್ ಬರೋದಿಲ್ಲ. ದೇವ್ರು ಹಾಗಲ್ಲ, ಪ್ರತಿ ಸಮಯದಲ್ಲಿ ಏನಾಗಿದ್ದ ದೇವ್ರು ಮತ್ತೆ ಎವರ್ ಗ್ರೇಟ್ ಆಗಿದ್ದ. ಅದನ್ನ ಅರ್ಥ ಮಾಡಿಕೊಂಡ ದೇವರ ಸೃಷ್ಟಿಯಾದಿಗಳು ಅನ್ನೋದು ಉಳಿದವರ ಸೃಷ್ಟಿಯಾದಿಗಳಂತೆ ಅಲ್ಲ, ಅದು ಅಶೇಷ ವಿಶೇಷತ ಸೃಷ್ಟಿಯನ್ನು ಮಾಡ್ತಾನೆ, ಎಲ್ಲ ರೀತಿಯಲ್ಲೂ ಮಾಡ್ತಾನೆ, ಯಾರ ಸಹಾಯ ಇಲ್ಲದೂ ಮಾಡ್ತಾನೆ, ತಾನೊಬ್ಬನೇ ಮಾಡ್ತಾನೆ ಅಂತ ತಿಳ್ಕೊಂಡು ಬಿಟ್ರೆ ಅಶೇಷ ವಿಶೇಷತೋಪಿ ಅಸ್ಯ ಉದ್ಭವಾದಿತಮಿತ್ಯನೇನಾಪಿ ಸಂಪದ್ಯತೆ. ಪ್ರಿಯದಾದಿ ಕಾರಣಾದಿ ವ್ಯುತ್ಪಾದ್ಯ ಸಮಸ್ತ ಅವಾಂತರ ಭೇದ ಸಹಿತೋದ್ಭವಾದಿತಮಿತಿ. ಅದಕ್ಕೆ ಹೇಳ್ತಾರೆ ವಿಯದಾದಿ ಕರಣಾದಿ ವಿಯದಧಿಕರಣ ಬಂತಲ್ಲ, ವಿಯದಧಿಕರಣದ ಏನು ಹೇಳ್ತಾರೆ, ಆಕಾಶ ಸೃಷ್ಟಿ ಇದೆಯಲ್ಲೋ ಅಂತ ಕೇಳಿದರು. ಆತಕ್ಕೆ ಸೃಷ್ಟಿ ಇದೆ, ಅದಕ್ಕೆ ನಾ ವಿಯದ ಶ್ರುತೇಹೆ ಅಂತ ಬಂದಾಗ ಅದಕ್ಕೆಲ್ಲ ಉತ್ತರ ಕೊಡ್ತಾ ಬಂದು ವಿಯದಧಿಕರಣಾದಿ ವ್ಯುತ್ಪಾದ್ಯ ಸಮಸ್ತ ಅವಾಂತರ ಭೇದ ಸಹಿತ ಉದ್ಭವಾದಿದ ಮಿತಿ. ಆಕಾಶದಿಂದ ಪ್ರಾರಂಭ ಮಾಡಿ ಎಲ್ಲವನ್ನೂ ಸೃಷ್ಟಿ ಮಾಡ್ತಾರೆ, ಎಲ್ಲವಕ್ಕೆಲ್ಲ ಗುಣಗಳನ್ನು ತಂದುಕೊಡ್ತಾರೆ. ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವಭಾವೋ ಜೀವ ಏವಜ್ ಆ ರೀತಿ ಸೃಷ್ಟಿ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಅಶೇಷ ವಿಶೇಷ ತೋಪಿಯನ್ನು ಇಲ್ಲಿ ಸೇರಿಸಿಕೊಳ್ಳೋದು ಉಪಯೋಗ ಆಯಿತು. ಅಧಿಕೃತತ್ವ ಪ್ರದರ್ಶನಾಯ ಅಪಿ ಆಪ್ಯತವ ಬಖಿಲೈಹಿ ಸುವಾಕ್ಯ ಇರಿತಿ. ಇದು ಗ್ರಂಥ ಪ್ರತಿಪಾದ್ಯ ದೇವತೆ ಆಗಬೇಕು, ವಿಶಿಷ್ಟ ಇಷ್ಟ ಅಧಿಕೃತ ಆಗಬೇಕಲ್ಲ. ದೇವರ ಅಧಿಕೃತ ದೇವತೆ ಬ್ರಹ್ಮೀಮಾಂಸಾ ಶಾಸ್ತ್ರ ಎಂಬುದೇನದು ಒಂದು ವಾಕ್ಯ, ಆದರೆ ಪ್ರತಿಪಾದ್ಯ ದೇವತೆ ಯಾರು, ನಾರಾಯಣ ಬ್ರಹ್ಮ. ಅದಕ್ಕೆ ಆತನ ಸ್ತೋತ್ರ ಮಾಡಬೇಕು. ಅಷ್ಟೇ ಅಲ್ಲ, ಎಷ್ಟೆಷ್ಟು ವಾಕ್ಯಗಳಿವೆ ಎಲ್ಲದಕ್ಕೂ ಅಧಿಕೃತ ದೇವತೆ ಯಾರು ಅಂದರೆ ನಾರಾಯಣನೇ. ಅರ್ಥ ಆಯ್ತಾ? ಈಗೇನೋ ಬ್ರಹ್ಮಸೂತ್ರ ಬೆಲೆ ಕೊಟ್ಟಿದ್ದಾರೆ ಆಚಾರ್ಯರು, ಏನು ಮಾಡಿದ್ರು ಅದಕ್ಕೆ, ನಾರಾಯಣ ಬೇಕಾದ್ರೆ ಪೂರ್ಣ ಗುಣೈಕ ದೇಹಂ ಹೇಳಿಬಿಟ್ರು. ಮಹಾಭಾರತ ಆತ್ಮನೇ ಶುರು ಮಾಡಿ, ಇನ್ನೊಬ್ಬರು ಹೇಳಿಲ್ಲ. ಮತ್ತೆ ಅಲ್ಲೇನು ಮಾಡಿದರು, ನಾರಾಯಣಾಯ ಪರಿಪೂರ್ಣ ಗುಣವನ್ನು ಶುರು ಮಾಡಿದರು. ಐತರೇಯ ಭಾಷ್ಯ ಬರೀಬೇಕು, ನಾರಾಯಣ ಅಂತ ಶುರು ಮಾಡಿದರು. ಮತ್ತೆ ಋಗ್ಭಾಷ್ಯ, ಮತ್ತೆ ನಾರಾಯಣ ಶುರು ಮಾಡಿದರು. ಏನರ್ಥ ಅದಕ್ಕೆ? ಎಲ್ಲ ಗ್ರಂಥಕ್ಕೂ ಅವನೇ ಪ್ರತಿಪಾದ್ಯ ದೇವತೆ. ಒಂದು ಗ್ರಂಥ ಪ್ರತಿಪಾದ್ಯ ದೇವತೆ ಆದರೆ ಆ ಗ್ರಂಥ ಹೇಳಬೇಕಾದ್ರೆ ಮಾತ್ರ ನಮಸ್ಕಾರ ಮಾಡಿದರೆ ಸಾಕು. ಎಲ್ಲ ಗ್ರಂಥಕ್ಕೂ ಪ್ರತಿಪಾದ್ಯ ದೇವತೆ ಆಗಿಬಿಟ್ರೆ ಯಾವ ಗ್ರಂಥ ಹೇಳಬೇಕಾದ್ರೆ ಅದಕ್ಕೆ ನಮಸ್ಕಾರ ಮಾಡಬೇಕು. ಅದನ್ನು ಹೇಳ್ತಾರೆ ಅಧಿಕೃತತ್ವ ಪ್ರದರ್ಶನಾಯ ಆಪ್ಯತಮಂ ಅಖಿಲೈ ಸುವಾಕ್ಯೈ ಇದೆ. ಅಖಿಲೈ ಮೂರು ಪದ ಇದೆ, ಸುವಾಕ್ಯ ವಾಕ್ಯೈಹಿ ಸುವಾಕ್ಯೈಹಿ ಅಖಿಲೇ ಸುವಾಕ್ಯೈಹಿ ಆಪ್ಯತಮಂ ಇಷ್ಟು ಪದ ಸೇರಿಸ್ಕೊಂಡ್ಬಿಟ್ರೆ ಎಲ್ಲ ಸುವಾಕ್ಯಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾದಂತಹ ಎಲ್ಲ ಸುವಾಕ್ಯಗಳು ಇರಬಹುದು. ಎಲ್ಲೆಲ್ಲೋ ಚೂರು ಹೇಳಿಬಿಟ್ರೆ ಉಪಯೋಗ ಇಲ್ಲ, ಮುಖ್ಯತ ಪ್ರತಿಪಾದ್ಯನಾಗಿದ್ದ. ಕೆಲವು ಮುಖ್ಯತ ಪ್ರತಿಪಾದ್ಯ ಕೆಲವು ವಾಕ್ಯಗಳಿಂದ ಅಲ್ಲ, ಎಲ್ಲ ವಾಕ್ಯಗಳಿಂದ ಮುಖ್ಯತ ಪ್ರತಿಪಾದ್ಯ. ಮತ್ತೆ ಎರಡು ಸುವಾಕ್ಯಗಳು ಅಂತಿವೆ, ಅವೆಲ್ಲ ಮೊದಲು ಏನು ಹೇಳಬೇಕು ಸುವಾಕ್ಯ ಆಗಬೇಕಾದ್ರೆ? ದೇವ್ರು ಹೇಳಿದರೆ ಸುವಾಕ್ಯ, ಇಲ್ಲದೆ ಹೋದ್ರೆ ಇಲ್ಲ. ಇದು ಮಾತು ತಿಳ್ಕೊಂಡ್ರೆ ಅಖಿಲೈಹಿ ಸುವಾಕ್ಯೈಹಿ ಆಪ್ಯತಮ. ಆಪ್ಯ ಅಂದರೆ ಪ್ರತಿಪಾದ್ಯ, ಆಪ್ಯತರ ಆಪ್ಯತಮ ಸೂಪರ್ಲೇಟಿವ್. ಎಲ್ಲ ಸುವಾಕ್ಯಗಳಿಂದ ಅತ್ಯಂತ ಮುಖ್ಯ ಪರಮ ಮುಖ್ಯ ವೃತ್ತಿಯಿಂದ ತಾನೇ ಪ್ರತಿಪಾದಿಸಲ್ಪಡಬವನು. ಅದಕ್ಕಾಗಿ ದೇವರಿಗೆ ಆಪ್ಯತಮಂ ಅಂತ ಕರೆದು ಅಪಿಶಬ್ದೋ ವಂದ್ಯತ್ವೇ ಹೇತು ಸಮುಚ್ಚಯಾರ್ಥ. ಅಪಿಶಬ್ದವನ್ನು ವಂದ್ಯತ್ವದಲ್ಲಿ ಹಿತ್ತಲ ಹೇತು ಅದು ಸೇರಿಸ್ಕೊಂಡು ಓದಬೇಕು ಅಂತ ಅರ್ಥ. ಅದಕ್ಕೆ ಆತ ವಂದ್ಯನಾಗಿದ್ದಾನೆ. ಅಭಿವ್ಯಾಪ್ತವ್ವ ಅದಕ್ಕೇನರ್ಥ, ಅಪೌರುಷೇಯತ್ವೇನ ತನ್ಮೂಲತ್ವೇನ ವ ಅನಾಶಂಕಿತ ದೋಷತ್ವಾದಿನ ಶೋಭನಾನಿ ವಾಕ್ಯಾನಿ ವೇದಾದೀನಿ ಬ್ರಹ್ಮಸೂತ್ರಾದೀನಿ ಚ ಸುವಾಕ್ಯಾನಿ ತೈರಖಿಲೈಹಿ ಆಪ್ಯತಮಂ. ಸುವಾಕ್ಯಗಳು ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸುವಾಕ್ಯಗಳು ಅಂದರೆ ಮೊದಲನೇದಾಗಿ ವೇದಗಳು. ಯಾತಕ್ಕೆ ಅಪೌರುಷೇಯತ್ವೇನ ತನ್ಮೂಲತ್ವೇನ ವ, ವೇದಗಳು ಅಪೌರುಷೇಯ ಆದ್ದರಿಂದ ದೋಷ ಶಂಕೆ ಮಾಡೋಕ್ಕೆ ಹೋಗಬಾರ್ದು. ಮಹಾಭಾರತಾದಿಗಳು ತನ್ನ ಮೂಲ, ಮಹಾಭಾರತಾದಿಗಳೆಲ್ಲ ಯಾವುದರಿಂದ ಬಂತು, ವೇದ ಮೂಲವಾಗಿ ಬಂತು. ಅದಕ್ಕೆ ಅದನ್ನು ಕ್ವಶನ್ ಮಾಡಬಾರ್ದು. ವೇದಗಳನ್ನು ಕ್ವಶನ್ ಮಾಡಬಾರ್ದು, ಅಪೌರುಷೇಯ ಮಹಾಭಾರತಗಳನ್ನು ಕ್ವಶನ್ ಮಾಡಬಾರ್ದು. ಅಪೌರುಷೇಯವಾದ ವೇದಗಳು ಏನು ಮಾಡಿವೆ ಅವನ್ನು ಅಕ್ಸೆಪ್ಟ್ ಮಾಡಿಬಿಟ್ಟಿವೆ, ಆದರೆ ಅದನ್ನು ಒಪ್ಪ. ಅನಾಶಂಕಿತ ದೋಷತ್ವಾದಿನ, ಅಕ್ಸೆಪ್ಟಬಿಲಿಟಿ ಯಾವಾಗ ಬರೋದಿಲ್ಲ ಅಂದರೆ ದೋಷ ಇದ್ದರೆ ಅಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಆತ ದೋಷ ಇರ್ಬೋದು, ಡೌಟ್ ಬಂದರೂ ಅಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ವೇದಗಳಲ್ಲಿ ಯಾತಕ್ಕೆ ಅಂತ ಪ್ರಶ್ನೆ ಬರೋದಿಲ್ಲ ಅಂದರೆ ಡೌಟಿಗೆ ಚಾನ್ಸೇ ಇಲ್ಲ. ಯಾರಾದರೂ ಬರೆದ್ರೆ ಬರೆದ ಒಂದು ದೋಷ ಇರುತ್ತೆ ಅಂಥೇಳಿ ಶಂಕೆ ಮಾಡ್ಬೋದು. ವೇದಗಳೇನವು, ಯಾರು ಬರೆದಿದ್ದೇ ಇಲ್ಲ ಅಂದಮೇಲೆ ಅಪೌರುಷೇಯ ದೋಷದ ಹೆಸರಿಲ್ಲ. ಮಹಾಭಾರತಾದಿಗಳು ಬರೆಯಲ್ಪಟ್ಟ ಗ್ರಂಥಗಳು ಹೌದು, ಬಟ್ ವೇದಗಳು ಏನು ಮಾಡಿವೆ ಅವನ ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದಾಂತ ಅಕ್ಸೆಪ್ಟ್ ಮಾಡಿಬಿಟ್ಟಿದೆ. ಈಗ ಎಷ್ಟು ಸೈನ್ ಮಾಡಿದ ತಕ್ಷಣ ಟ್ರೂ ಕಾಪಿ ಆದ ತಕ್ಷಣ ಅಕ್ಸೆಪ್ಟ್ ಮಾಡಬೇಕಾಯ್ತು. ಯಾತಕ್ಕೆ ಆಫೀಸರ್ ವ್ಯಾಲಿಡ್ ಅಂದಮೇಲೆ ಆ ಸರ್ಟಿಫೈ ಮಾಡಿದ್ದು ಕೂಡ ಏನಾಗಬೇಕು, ಅಲ್ಲಿಗೆ ವ್ಯಾಲಿಡ್ ಆಗಬೇಕು, ಇಲ್ಲ ಟ್ರೂ ಕಾಪಿಗೆ ಅರ್ಥನೇ ಇರಲಿಲ್ಲ. ಮಹಾಭಾರತ ಅಕ್ಸೆಪ್ಟೆಡ್ ಬೈ ಬೈ ವೇದಾಸ್ತ ಆದ್ದರಿಂದ ಅನ್ನೋಪ್ಪ ದೋಷ ಇಲ್ಲ ಅಂತಾಯ್ತು. ಅದಕ್ಕೇನೆ ಸುವಾಕ್ಯ ಅಂತ ಕರೀತಾರೆ. ಸುವಾಕ್ಯ ಅಂದ್ರೇನು, ಶೋಭನಾನಿ ವಾಕ್ಯಾನಿ, ಶೋ ಅಂದರೆ ಶೋಭನ ಒಳ್ಳೆಯ ಅಂತ ಅರ್ಥ, ಮಂಗಳಕರವಾದ ವಾಕ್ಯಗಳು ವೇದಾದಿಗಳು. ಬ್ರಹ್ಮಸೂತ್ರನು ಸೇರಿಕೊಂಡು ಬ್ರಹ್ಮಸೂತ್ರಾದೀನಿ ಚ ಸುವಾಕ್ಯಾನಿ ತೈಹಿ ಅಖಿಲೈಹಿ ಆಪ್ಯತಮ. ಒಂದು ಹೇಳಿದ್ರೂ ಸಾಕು ಪೂಜ್ಯನಾಗಿಬಿಡ್ತಾ ಇದ್ದ, ಎಲ್ಲವೂ ಹೇಳ್ತಾ ಇದೆ. ಅತಿಶಯೇನ ಪ್ರತಿಪಾದ್ಯಂ, ಆಪ್ಯತಮ ಅಂದ್ರೇನು, ಅತಿಶಯೇನ ಪ್ರತಿಪಾದ್ಯಂ, ಯದಿ ವ್ಯಾಚಿಖ್ಯಾಸಿತೇನ ಬ್ರಹ್ಮಮೀಮಾಂಸಾಶಾಸ್ತ್ರೇಣ ತನ್ನಿರ್ಣೇತವ್ಯ ಅರ್ಥೇನ ವೇದಾದಿನಾಚ ಪ್ರತಿಪಾದ್ಯ ಇತಿ ನಾರಾಯಣೋ ವಂದನೀಯ. ಈಗ ಬ್ರಹ್ಮಮೀಮಾಂಸಾಶಾಸ್ತ್ರ ಇದೆ, ಅದು ನಿರ್ಣಯ ಮಾಡ ಕೊಟ್ಟಿರೋದು ವೇದಾದಿಗಳನ್ನು, ಬ್ರಹ್ಮಸೂತ್ರಗಳಿಂದ ಪ್ರತಿಪಾದ್ಯ, ವೇದಾದಿಗಳಿಂದ ಪ್ರತಿಪಾದ್ಯ. ಆದ್ದರಿಂದ ಆತ ಸ್ತೋತ್ರ ಮಾಡಬೇಕು ಅಂತ ಹೇಳೋದಾದರೆ, ತರ್ಹಿ ತತೈವ ಧರ್ಮಾಧಿಕಂ ಪ್ರಾಣಾಧಿಕಂ ವಾ ವಂದನೀಯಂ ಸ್ಯಾತ್. ಹಾಗಿದ್ರೆ ವೇದಗಳಲ್ಲಿ ಧರ್ಮಾದಿಗಳು ಕೂಡ ಪ್ರತಿಪಾದ್ಯ, ಪ್ರಾಣಾದಿಗಳು ಪ್ರತಿಪಾದ್ಯ, ಅವರಿಗೂ ನಮಸ್ಕಾರ ಮಾಡಬೇಕಾಯ್ತಲ್ಲ ಈ ರೀತಿ ಅಂದರೆ ನಶ್ಯಾ ಇದೆಯಾ ನಾರಾಯಣನ. ಅವ್ರು ನಮಸ್ಕಾರ ಮಾಡಬೇಕು ಕರೆಕ್ಟೇ, ನಾರಾಯಣ ಮಾಡದಂತೆ ಮಾಡಕ್ಕೆ ಬರೋದಿಲ್ಲ. ಯಾತಕ್ಕೆ ತಸ್ಯ ನಾರಾಯಣ ಪ್ರತಿಪತ್ಯಂಗತಯ ವೇದಾದಿ ಏಕದೇಶ ಪ್ರತಿಪಾದ್ಯತ್ವ, ವೆರಿ ಇಂಪಾರ್ಟೆಂಟ್. ಸರ್ವವೇದ ಪ್ರತಿಪಾದ್ಯತ್ವ ಅವರಿಗಿಲ್ಲ, ವೇದ ಏಕದೇಶ ಪ್ರತಿಪಾದ್ಯತ್ವ ಇದೆ. ಏಕದೇಶ ಅಂದ್ರೇನು, ಪಾರ್ಷಿಯಲ್ ಆಗಿ, ಟೋಟಲಿ ಬೇರೆ ಪಾರ್ಷಿಯಲ್ ಆಗಿದೆ. ಕೆಲವು ವೇದಗಳಲ್ಲಿ ಇರಬಹುದು, ಕೆಲವು ವಿಷಯ ಬಂದಿರಬಹುದು, ಅದು ಎಲ್ಲ ಕಡೆಗೂ ಅವ್ರ ವಿಷಯ ಬರೋದಿಲ್ಲ. ಆದ್ದರಿಂದಾಗಿಯೇ ಅಖಿಲ ವೇದ ಪ್ರತಿಪಾದ್ಯತ್ವ ಆಪ್ಯತಮತ್ವ ಇತ್ಯಾದಿಗಳು ಅವರಿಗಿಲ್ಲ ಅಂತ. ನಾರಾಯಣ ಪ್ರತಿಪತ್ಯಂಗತಯ, ಇಷ್ಟಾರು ಧರ್ಮಾದಿಗಳನ್ನು ಯಾತಕ್ಕೆ ಹೇಳಿದರು, ಪ್ರಾಣಾದಿಗಳು ಯಾತಕ್ಕೆ ಹೇಳಿದರು ಅಂದರೆ ದೇವರು ತಿಳ್ಕೊಳ್ಳೋಕ್ಕೆ ಅನುಕೂಲವಾಗಲಿ ಅಂತ ಅವ್ರ ಬಗ್ಗೆ ಹೇಳಿದರೆ ಹೊರತು ಮೇನಿರೋದು ಯಾತಕ್ಕೆ. ಮತ್ತು ಅಡಿಗೆಗೆ ಪಾತ್ರೆ ಬೇಕು, ತಿನ್ನಕ್ಕಲ್ಲ ಪಾತ್ರೆ, ಯಾತಕ್ಕದು ವೇಸ್ಲಕ್ಕಷ್ಟೆ, ತಿನ್ನೋದು ಒಳಗಿರೋ ಪದಾರ್ಥನೇ, ಅದು ತಿನ್ನೋದಿಲ್ಲ ಆದರೆ ಯಾತಕ್ಕೆ ಬೇಕದು, ಅದು ಬಾಯಿಸ್ಲಿ ಬೇಸ್ಲಕ್ಕೆ ಬೇಕು ಅಂತ ಬೇಕು. ಹಂಗ ನಾರಾಯಣ ಪ್ರತಿಪತ್ತಿ ಅಂಗತಯ, ಅನ್ನ ಮಾಡಲಿಕ್ಕೆ ಇನ್ನೂ ಇದ್ಲು ಬೇಕು, ಜೊತೆಗೆ ಸೌದೆ ಬೇಕು, ಸೌದೆ ತಿಂತಾನ, ಪಾತ್ರೆ ತಿನ್ನೋದಿಲ್ಲ, ಸೌದೆ ತಿನ್ನೋದಿಲ್ಲ, ಅಲ್ಲಿರೋ ನೆಲ ತಿನ್ನೋದಿಲ್ಲ, ಸೌಟು ತಿನ್ನೋದಿಲ್ಲ, ಅವೆಲ್ಲ ಬೇಕು. ಯಾತಕ್ಕೆ ತಿನ್ನೋದು ಅನ್ನ ಒಂದೇ, ಅನ್ನಕ್ಕೆ ಇವೆಲ್ಲ ಬೇಕು ಅಂತ ಉಪಯೋಗಿಸ್ಬೇಕಷ್ಟೆ. ಸೊ ಮೋಕ್ಷ ಕೊಡೋದು ನಾರಾಯಣ, ಅವನ ಆರಾಧನೆ ಬೇಕಾದದ್ದು. ಬಟ್ ಅವ್ರು ಸಿಗಬೇಕಾದ್ರೆ ಏನಾಗಬೇಕು ನಮಗೆ, ಇವರೆಲ್ಲ ಅಂಗಗಳು. ಅದಕ್ಕಾಗಿ ಏನು ಹೇಳಿದ್ದಾರೆ, ಧರ್ಮಾದಿಗಳನ್ನು ಹೇಳಿದ್ದಾರೆ ಹೊರತು ಮುಖ್ಯವಾಗಿ ಹೇಳೋ ಉದ್ದೇಶ ಎಲ್ಲಿದೆ ಈಗ ನಾರಾಯಣ ಹೇಳದೆ ಉದ್ದೇಶ. ಅಸ್ಯ ಪುನಃ ಅನ್ಯಾರ್ಥತೆಯ ಅಖಿಲ ವೇದಾದಿ ವೇದ್ಯತ್ವ ಪುನಃ ಅನನ್ಯಾರ್ಥತೆಯ, ಉಳಿದೆಲ್ಲ ಹೇಳೋದಕ್ಕೊಂದು ಕಾರಣ ಇದೆ, ದೇವರು ಹೇಳೋದಕ್ಕೆ ಅವನೇ ಮುಖ್ಯ ಕಾರಣ, ಯಾವುದಕ್ಕೂ ಬೇರೆ ಕಾರಣ ಇಲ್ಲ. ನಾರಾಯಣ ಅಂದರೆ ನಾರಾಯಣನೇ. ಅಸ್ಯ ಪುನರ್ ಅನ್ಯಾರ್ಥತೆಯ ಪುನಃ ಅನನ್ಯಾರ್ಥತ ಅಂದ್ರೇನು, ಅದು ಒಂದೇ ಅರ್ಥ, ಬೇರೆ ಅರ್ಥ ಇಲ್ಲ. ಅನನ್ಯಾಶ್ಚಿಂತೆಯಂತೋ ಮಾಮಿದ್ದಾಗೆ ಅನ್ಯ ಅನನ್ಯ, ದೇವರನ್ನು ಹೇಳ್ತಾರೋ ಅದೇ ಉದ್ದೇಶಕ್ಕೋಸ್ಕರ, ಉಳಿದವ್ರನ್ನ ಹೇಳೋ ದೇವರಿಗೋಸ್ಕರ. ಆದ್ದರಿಂದ ಉಳಿದವರಿಗೆ ಲಿಮಿಟೇಷನ್ ಬಂತು, ದೇವರಿಗೆ ಬರಲಿಲ್ಲ. ಅಸ್ಯ ಪುನರ್ ಅನ್ಯಾರ್ಥತೆಯ ಅಖಿಲ ವೇದಾದಿ ವೇದ್ಯತ್ವ ತಥಾವಿಧಮೇವ ಚ ಅಧಿಕೃತ ಮುಚ್ಚತೆ. ಇದಕ್ಕೆ ದೇವರು ಬರೀ ಅಧಿಕೃತರ, ಅತ್ಯಧಿಕೃತವಾದಂಥ ದೇವತೆ ಅಂದರೆ ಯಾರು, ನಾರಾಯಣ. ಇತ್ಯಾಶಯವತ ಆಪ್ಯತಮಿತಿ ಅಖಿಲೈರಿತಿ ಚ ಉಕ್ತಂ. ಆದ್ದರಿಂದ ಅಖಿಲೈಹಿ ಸುವಾಕ್ಯೈಹಿ ಆಪ್ಯತಮಂ ಇಷ್ಟೆಲ್ಲ ಪದ ಆಚಾರ ಹಾಕಬೇಕಾದ್ರೆ ಇಷ್ಟೆಲ್ಲ ಕಾರಣ ಇದೆ, ಅಷ್ಟೆಲ್ಲ ಪ್ರಶ್ನೆಗೆ ಉತ್ತರ ಬಂದೋಯ್ತು ಅಂತ ಅರ್ಥ. ಇಷ್ಟತ್ವ ಪ್ರದರ್ಶನಂ ಸದಾ ಪ್ರಿಯತಮಂ ಮಮೇ. ಇನ್ನು ಮೂರನೇ ದಿವಸ ಇಷ್ಟ ದೇವತೆ ಆಗ್ಬೇಕಲ್ಲ ಆಚಾರ್ಯ. ಇಷ್ಟ ದೇವತೆ ಪರಮಾತ್ಮ ಯಾತಕ್ಕೆ? ಸದಾ ಪ್ರಿಯತಮ. ನಮಗೆ ಬಸ್ ಭಾರಿ ಇಷ್ಟ, ಬೇರೆ ದಾರಿ ಇಲ್ಲ. ಅವೇ ಕಾರ್ ಸಿಕ್ತು, ಬಸ್ ಟಾಟಾವಾಡ ಹೊರಟ್ಬಿಟ್ಟಿ, ಅದಕ್ಕಿಂತ ಬೆಟರ್ ಸಿಕ್ತಲ್ಲ, ಹೊರಟುಬಿಟ್ಟ. ದೇವರೆಂಥವನ ಆಚಾರ್ಯರಿಗೆ ಇಷ್ಟ ಇಷ್ಟತಮ ಸದಾ ಇಷ್ಟತಮ. ಅದಕ್ಕಾಗಿ ಇಷ್ಟತ್ವ ಪ್ರದರ್ಶನಂ ಸದಾ ಪ್ರಿಯತಮಂ ಮಮ. ಇದು ಪ್ರಿಯತಮ, ಪ್ರಿಯ ಪ್ರಿಯತರ ಪ್ರಿಯತಮ ಸದಾ. ಪ್ರಿಯತಮ ಅಂತ ಮದುವೆ ಆಗ್ತಾರೆ, ಡೈವರ್ಸ್ ಮಾಡ್ತಾರೆ, ಪ್ರಿಯತಮ ಆಯ್ತು. ಈಗ ಪ್ರಿಯತಮ ಅಂತ ಶಬ್ದಕ್ಕೆ ಏನರ್ಥ? ಈಗ ಅದಕ್ಕಿಂತ ಒಳ್ಳೇದಿಲ್ಲ, ಮುಂದೆ ಫೈನಲ್ ಪ್ರಿಯತಮ. ಪ್ರಿಯ ಸೂಪರ್ಲೇಟಿವ್ ಅದು, ಸೂಪರ್ ಪ್ರಿಯತಿ ಯಾತಕ್ಕೆ ಉಪಯೋಗಿಸ್ತಾರೆ? ಪ್ರಿಯತಮ ಪ್ರಿಯತಮೆ ಯಾತಕ್ಕೆ ಉಪಯೋಗಿಸ್ತಾರೆ ಅಂದರೆ ಸೂಪರ್ಲೇಟಿವ್ ಆಗಿ. ನಿಜವಾಗ್ಲೂ ಯಾರಿಗೆ ಉಪಯೋಗಿಸ್ಬೇಕು ಅದನ್ನು? ದೇವ್ರಿಗೆ ಉಪಯೋಗಿಸ್ಬೇಕು. ಯಾಕೆ ಅತ್ಯಂತ ಪ್ರಿಯ ಯಾರು ಅಂದರೆ ದೇವರೇ. ಪ್ರಿಯತ್ವ ಯಾವಾಗ ಬರುತ್ತೆ? ಆ ಗುಣಗಳಿದ್ದಾಗ. ಎಲ್ಲ ಗುಣ ಇರೋದು ಯಾರಲ್ಲಿ? ದೇವರಲ್ಲಿ. ಅದಕ್ಕೆ ಅತ್ಯಂತ ಪ್ರಿಯತಮ ಯಾರು ಅಂದರೆ ದೇವರೇನೆ. ಉಳಿದವರು ನಮಗೆಲ್ಲ ಯಾವಾಗಲೂ ದೇವರು ಪ್ರಿಯತಮ ಆಗೋದಿಲ್ಲ. ಆಚಾರ್ಯರಿಗೆ ಯಾವಾಗಲೂ ಪ್ರಿಯತಮ. ಯಾತಕ್ಕೆ? ಬೇರೆದು ಬೇಕೇ ಇಲ್ಲ ಅವರಿಗೆ. ನಮಗೆ ಬೇರೆಯದು ಬೇಕು, ಅದು ಕೊಡ್ತಾರೆ ಅಂತ ದೇವರು ಬೇಕು. ನಮಗೆ ಬೇರೆ ಪದಾರ್ಥ ಬೇಕಿದೆ, ಅದು ದೇವರು ಕೊಡ್ತಾರೆ ಅಂತ ದೇವ್ರ ಹತ್ರ ಹೋಗ್ತೀವಿ. ಆದರೆ ಆಚಾರ್ಯ ದೇವ್ರ ಹತ್ರ ಯಾತಕ್ಕೆ ಹೋಗ್ತಾರೆ? ದೇವರೇ ಬೇಕು ಅಂತ ಹೋಗ್ತಾರೆ. ಅದಕ್ಕೆ ಏಕಾಂತ ಭಕ್ತರು ಅಂತ ಹೇಳ್ತಾರೆ. ಏಕಾಂತ ಭಕ್ತರಿಗೆ ದೇವರೇ ಬೇಕು, ಉಳಿದವರಿಗೆ ಬೇರೆ ಪದಾರ್ಥ ಬೇಕು, ಕೊಡ್ತಾರೆ ಅಂತ ದೇವರು ಬೇಕು. ಅಷ್ಟೇ ವ್ಯತ್ಯಾಸ. ಇಷ್ಟತ್ವ ಪ್ರದರ್ಶನ ಸದಾ ಪ್ರಿಯತಮಂ ಮಮೇತಿ ಅತ್ರ ಅಪಿ ಪೂರ್ವವತ್ ಸದಾಪದಸ್ಯ ತವಪಶ್ಚ ಪ್ರಯೋಜನಂ ಅವಧೇಯಂ. ಹಿಂದೆ ಹೇಳಿದಂತೆ ಸದಾ ಅಂತ ಯಾತಕ್ಕೆ ಹೇಳಿದರು? ಪ್ರಿಯತಮ, ತಮ ಪ್ರತ್ಯಯ ಅಂತ ಹೇಳಿದ್ರು. ತಮ ಪ್ರತ್ಯಯಕ್ಕೆ ಆ ರೀತಿ ಸೇರಿಸ್ಕೋಬೇಕು. ಆಚಾರ್ಯ ಎಲ್ಲ ಪ್ರಿಯರೇ, ಮಹಾಲಕ್ಷ್ಮೀ ದೇವಿ ಪ್ರಿಯರು, ದೇವರು ಪ್ರಿಯತಮ. ಅರ್ಥ ಆಯ್ತಾ? ಈಗ ದೇವರು ಪ್ರಿಯತಮ ಈ ರೀತಿ ಎಲ್ಲ ತಿಳ್ಕೊಂಡ್ಬಿಟ್ರೆ ಆಪ್ಯತಮ ಅನ್ನೋ ಶಬ್ದಕ್ಕೆ ಹೇಗೆ ಅರ್ಥ ಮಾಡ್ಕೋತೀವೋ ಇಲ್ಲೂ ಹಾಗೆ ಅರ್ಥ. ಪೂರ್ವವತ್ ಅಂತ ಹೇಳಿದ್ರಿಂದ ಆಪ್ಯತಮ ಅಂತ ಹೇಳೋದಕ್ಕೆ ಅರ್ಥ ಮಾಡಿದಂತೆ ಪ್ರಿಯತಮಕ್ಕೂ ಅರ್ಥ ಹೇಳಬೇಕು ಅಂತ ಅರ್ಥ. ಇಷ್ಟು ಹೇಳಿ ಅಂತ ನಾರಾಯಣ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರಿಂದ ಅನೇಕ ಪ್ರಶ್ನೆಗಳು ಉತ್ತರ ಸಿಕ್ಕಂತೆ ಆಯಿತು. ಏನು ಪ್ರಶ್ನೆ ಬಂದಿತ್ತು ನಮಗೀಗ? ನಾರಾಯಣಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಬೇರೆ ದೇವತೆಗಳು ಇರಬೇಕಾದ್ರೆ ಅವ್ರು ಬಿಟ್ಟು ಇವರಿಗೆ ಯಾತಕ್ಕೆ ನಮಸ್ಕಾರ ಅಂತ ಪ್ರಶ್ನೆ ಬಂದರೆ ಇಷ್ಟೆಲ್ಲ ಕಾರಣ ಕೊಟ್ಟು. ಅವನು ಗುಣಪೂರ್ಣ, ಬೇರೆ ದೇಹ ಇಲ್ಲದವನು, ಮತ್ತು ನಿರ್ದೋಷನಾದವನು, ಉಳಿದವರಲ್ಲಿ ದೋಷ ಇದೆ, ಪಾರತಂತ್ರ ದೋಷಗಳಿವೆ, ಆದ್ದರಿಂದ ಅವ್ರು ಬರೋದಿಲ್ಲ. ಅಶ್ಚ ಉದ್ಭವಾದಿದಂ, ಅದು ದೇವರ ಸ್ತೋತ್ರ ಮಾಡಬೇಕು. ಬೇರೆಯವರು ಒಪ್ಪಿರೋ ಹಾಗೆ ರುದ್ರದೇವರು ಲಯಕಾರಕರಷ್ಟೇ, ರಂದೇವರು ಸೃಷ್ಟಿಕಾರಕರಷ್ಟೇ. ಉದ್ಭವಾದಿದಂ ಅಂದ್ಬೋದು ಯಾರಿಗೆ ಬಂತದ್ದು? ದೇವರಿಗೆ ಅಷ್ಟೇ ಬಂತು. ಮತ್ತು ಅಶೇಷ ವಿಶೇಷ ರೂಪಿ ಅಂತ ಹೇಳಿದ್ದರಿಂದ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಎಲ್ಲ ಮಾಡ್ತಾನೆ ಅಂತ ಬಂತು. ಮತ್ತು ಪ್ರಿಯತ ಮತ್ತೋ ಬಂತು. ವಿಶಿಷ್ಟ ಇಷ್ಟ ಅಧಿಕೃತ ಇಷ್ಟ ಮೂರು ಸೇರಿಕೊಂಡಿದ್ದರಿಂದ ನಾರಾಯಣನಿಗೆ ನಮಸ್ಕಾರ ಮಾಡಬೇಕು ಅನ್ನೋ ಒಂದು ವಿಷಯ ಪ್ರೂವ್ ಆಯಿತು. ಇಷ್ಟಕ್ಕೆ ಒಂದು ಅರ್ಥ ಮುಗೀತಷ್ಟೆ. ನಾರಾಯಣ ನಿಖಿಲ ಪೂರ್ಣ ಗುಣೈಕ ದೇಹಮನ್ನು ಒಂದೇ ಅಂಗಲಲ್ಲಿ ನೋಡಿದರೆ ಎಷ್ಟು ಉತ್ತರ ಬಂತು ಅಂತ ಹೇಳ್ತಾರೆ. ಅಷ್ಟಕ್ಕೆ ಬೇರೆ ರೀತಿ ಅರ್ಥ ಬರೀತಾರೆ, ಬೇರೆ ಪ್ರಶ್ನೆ ಹಾಕ್ಕೊಂಡು ಅದಕ್ಕೂ ಇದೇ ಉತ್ತರ ಆಗಿದೆ ಬಂದು ತಿಳಿಸ್ತಾರೆ. ಅದು ಬಹಳ ಸ್ವಾರಸ್ಯವಾಗಿ ವಿಷ್ಟವಾದ ಲಕ್ಷಣ ಇಲ್ಲ. ಲಕ್ಷಣ ಪರತೆಯ ವ್ಯಾಖ್ಯಾನಂ ಯದ್ವಾ ನಾ ಅನಿರ್ಧಾರಿತ ಸ್ವರೂಪಸ್ಯ ಪ್ರಣಾಮೋ ಯುಕ್ತ. ಮುಂದಿನ ಪ್ರಶ್ನೆ, ಯಾವ ನಮಸ್ಕಾರ ಮಾಡೋಕ್ಕಾರೆ ಏನಾಗಿರಬೇಕು ಒಬ್ಬ ಋಷಿಯ? ಅದ್ರ ಸ್ವರೂಪ ಗೊತ್ತಾಗಿರಬೇಕು ಫಸ್ಟ್. ಯಾರು ನಮಸ್ಕಾರ ಮಾಡಿದ್ದೀರಿ ಯಾತಕ್ಕೆ ಅಂತ ಕೇಳ್ತಾರೆ ಫಸ್ಟ್. ಯಾತಕ್ಕೆ ಸುಸೂನೆ ಮಾಡಿ ಅಂದರೆ ಮಾಡೋದಿಲ್ಲ ಕೆಲವರು. ಕೆಲವರು ಮಾಡೋದೇ ಇಲ್ಲ ಅನ್ನೋ ವಿಚಾರ ಅವ್ರ ವಿಷಯ ಬೇರೆ. ಕೆಲವರು ಮಾಡೋದೇ ಇಲ್ಲ, ಕೆಲವರು ಗೊತ್ತಾಗೋರಿಗೂ ಮಾಡೋದಿಲ್ಲ, ಕೆಲವರು ಗೊತ್ತಾದ್ಮೇಲೆ ಮಾತ್ರ ಮಾಡ್ತಾರೆ. ಹೆಚ್ಚೆಚ್ಚುಕೋತಾ ಹೆಚ್ಚೆಚ್ಚು ಮಾಡ್ತಾರೆ. ಅದಕ್ಕೆ ಸ್ವರೂಪ ಏನಾಗಬೇಕು ಫಸ್ಟು? ನಿರ್ಧಾರಿತ ಸ್ವರೂಪ ಆಗಬೇಕು, ಆಮೇಲೆ ನಮಸ್ಕಾರ ಸಾಧ್ಯ. ಇವತ್ತು ದೇವ್ರ ನಮಸ್ಕಾರ ಮಾಡಬೇಕು ಅಂತೀರಿ, ಆತನ ಸ್ವರೂಪ ಏನು ಅಂದರೆ ಮುಂದಿನ ಪ್ರಶ್ನೆ. ಅಂತರೇಣ ಲಕ್ಷಣಂ ವಸ್ತು ನಿರ್ಧಾರಣಂ. ಯಾವಾಗಲೂ ಕೂಡ ಸ್ವರೂಪ ಗೊತ್ತಾಗಲಿಕ್ಕೆ ಏನು ಬೇಕು? ಲಕ್ಷಣ ಗೊತ್ತಾಗುತ್ತೆ. ಲಕ್ಷಣ ಅಂದ್ರೆ ಏನೋ ಡೆಫಿನೇಷನ್ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಮೊದಲನೇದಾಗಿ ಮೊದಲನೇ ಪ್ರಶ್ನೆಗೆ ಉತ್ತರ ಏನು? ಸ್ವರೂಪ ಗೊತ್ತಿಲ್ಲದೆ ನಮಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ. ಸ್ವರೂಪ ಗೊತ್ತಾಗಲಿಕ್ಕೆ ಏನು ಬೇಕು? ಲಕ್ಷಣ ಗೊತ್ತಾಗಬೇಕು. ಅದಕ್ಕೆ ಹೇಳ್ತಾರೆ ನಾಚ ಅಂತರೇಣ ಲಕ್ಷಣಂ ಅಂದರೆ, ಅಂತರೇಣ ಅಂದರೆ ವಿನಾ ಅಂತ ಅರ್ಥ. ವಿನಾ ಲಕ್ಷಣಂ ವಸ್ತು ನಿರ್ಧಾರಣಂ, ವಸ್ತು ನಿರ್ಧಾರ ಮಾಡಕ್ಕೆ ಬರೋದಿಲ್ಲ. ವಿಭವಾದಿ ವಿಭವಾದ ಅನೇಕಾದಿ ನಾರಾಯಣಸ್ಯ ಲಕ್ಷಣಾನಿ ಅನೇನ ಉಚ್ಚಂತೆ. ಆದ್ದರಿಂದನೇ ಪರಮಾತ್ಮನಿಗೆ ಎಷ್ಟು ವೈಭವ ಇದೆ ಅಂತ ಹೇಳೋದಕ್ಕೋಸ್ಕರ ನಾರಾಯಣ ಅಂಬುದು ಸ್ವರೂಪ ಹಿಡಿತಿಲ್ಲ. ಆತ ಲಕ್ಷಣಗಳೆಲ್ಲ ಮುಂದೆ ಬರೋದಲ್ಲ, ನಿರ್ದೋಷ ವಾಪತಮ ಹೆಲೈಸುವಾಕಿ ಎಲ್ಲ ಆತ ಲಕ್ಷಣಗಳು. ತತ್ರ ನಿಖಿಲೇತ್ಯನೇನ ನಿಖಿಲ ಗುಣತ್ವಂ ಪೂರ್ಣ ಗುಣತ್ವಂ ಸ್ವತೋ ಗುಣೈಕ ದೇಹತ್ವಂಚೇತಿ ವಿವಕ್ಷಾಭೇದೇನ ತ್ರೀಡಿ ಲಕ್ಷಣಾನಿ ಉದಿತಾನಿ. ನಾರಾಯಣನ ಬಗ್ಗೆ 16 ಲಕ್ಷಣ ಹೇಳಿದ್ದಾರೆ ಅಂತ ಹೇಳ್ತಾರೆ ಟೀಕರಾಯ. 16 ವಿಷಯ ಬಂದಿದೆ ಅದರೊಳಗೆ. 16 ಎಲ್ಲಿ ಬಂತು ಅಂದರೆ ತೋರಿಸ್ತಾರೆ. ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಹೇಳಿದ್ರಲ್ಲ, ಅದರಲ್ಲಿ 3 ವಿಷಯ ಬಂದಿದೆ. ನಿಖಿಲ ಪೂರ್ಣ ಗುಣೈಕ ದೇಹಂ, ಮೊದಲನೇದಾಗಿ ನಿಖಿಲ ಗುಣತ್ವ, ಎಲ್ಲ ಗುಣಗಳನ್ನು ಹೊಂದಿದ್ದಾನೆ ಫಸ್ಟ್. ಎರಡನೇದು ಪೂರ್ಣ ಗುಣತ್ವ, ಪೂರ್ಣ ಗುಣ ಹೊಂದಿದ್ದಾನೆ. ಮೂರನೇದು ಸ್ವತೋ ಗುಣೈಕ ದೇಹತ್ವ, ಸ್ವತಃ ಗುಣಪೂರ್ಣ ದೇಹನಾಗಿದ್ದಾನೆ. 3 ವಿಷಯ ಯಾವುದರಲ್ಲಿ ಬಂದಿದೆ? ನಿಖಿಲ ಪೂರ್ಣ ಗುಣೈಕ ದೇಹಂ ಅನ್ನೋ ಪದದಲ್ಲಿ 3 ಲಕ್ಷಣ ದೇವರಿಗೆ ಬಂದಿದೆ. ಮೂರರಲ್ಲಿ ಮೂರು ಜ ಮೂರು ಒಂದೊಂದು ಬೇರೆಯವರಲ್ಲಿಲ್ಲ. ನಿಖಿಲ ಗುಣತ್ವಂ ಅನಂತ ಗುಣತ್ವ ಯಾರಲ್ಲೂ ಇಲ್ಲ, ಪೂರ್ಣ ಗುಣತ್ವ ಯಾರಲ್ಲೂ ಇಲ್ಲ, ಮತ್ತು ಗುಣೈಕ ದೇಹತ್ವ ಯಾವಾಗಲೂ ಕೂಡ ಬೇರೆ ಯಾರಲ್ಲೂ ಇಲ್ಲ. ಮೂರು ಯಾರ ಲಕ್ಷಣ ಐತಿ ವಿಷ್ಣು ಕೂಡ ದೇವ್ರ ಲಕ್ಷಣ. ಇತಿ ವಿವಕ್ಷಾಭೇದೇನ ತ್ರೀಡಿ ಲಕ್ಷಣಾನಿ ಉದಿತಾನಿ. ಒಂದು ದೃಷ್ಟಿಯಿಂದ ಒಂದು ಲಕ್ಷಣ, ಇನ್ನೊಂದು ದೃಷ್ಟಿಯಿಂದ ಮೂರು ಲಕ್ಷಣ. ನಿರ್ದೋಷಮಿತಿ ಅನೇನ ಏಕಂ, ನಿರ್ದೋಷ ಅಂತ ಹೇಳೋ ಪದದಿಂದ ಇನ್ನೊಂದು ಲಕ್ಷಣ, ನಾಲ್ಕಾಯ್ತರಿ. ಆಪ್ಯತಮ ವಿತ್ತನೇನ ವೇದಾದಿ ಮುಖ್ಯಾರ್ಥತ್ವಂ ಅಖಿಲ ವೇದಾತ್ಯರ್ಥತ್ವಂಚೇತಿ ದ್ವಯಂ. ಆಪ್ಯತಮ ಶಬ್ದಕ್ಕೆ ಎರಡು ಲಕ್ಷಣಗಳು, ಏನಂತ ವೇದಾದಿ ಮುಖ್ಯಾರ್ಥವಾಗಿದ್ದಾನೆ ಅಂತ ಒಂದರ್ಥ, ಅಖಿಲ ವೇದಾದಿ ಅರ್ಥನಾಗಿದ್ದಾನೆ ಇನ್ನೊಂದರ್ಥ, ವೇದಾದಿಗಳ ಮುಖ್ಯಾರ್ಥನಾಗಿದ್ದಾನೆ ಮೂದೋಯ್ತು. ಅಖಿಲ ವೇದಗಳಿಗೂ ಅವನೇ ಮುಖ್ಯಾರ್ಥ ಆಗಿದ್ದಾನೆ. ವೇದಾಂತಕೃತ್ ವೇದ ವಿದೇವ ಜಾಹಂ ವೇದೇ ವೇದೈರಿ ಅಖಿಲೈ ವೇದ್ಯ ಅಖಿಲಾಂನಾಯಕ ವೇದ್ಯೋ ಹರಿಹಿ. ಆದ್ದರಿಂದ ದೇವರು ಎರಡು ಲಕ್ಷಣ ಬಂತು. ಮತ್ತೆ ಎಷ್ಟಾಯ್ತು ಅಲ್ಲಿಗೆ? ಈಗ ಆರಾಯ್ತು. ಅಶ್ಚೇತೇನೇ ಅಷ್ಟೌ ಅಶ್ಯ ಉದ್ಭವಾದಿದಂ ಅಂತ ಹೇಳಿದ್ರಿಂದ ಪರಮಾತ್ಮ ಸೃಷ್ಟಿ ಮಾಡೋನು ಒಂದು ಲಕ್ಷಣ, ಸ್ಥಿತಿ ಮಾಡೋ ಇನ್ನೊಂದು ಲಕ್ಷಣ, ಲಯ ಮಾಡೋ ಒಂದು ಲಕ್ಷಣ. ಎಷ್ಟಾಯ್ತು ಅಲ್ಲಿಗೆ? ಎಂಟಾಯ್ತು. ಎಂಟು ಪ್ಲಸ್ ನಾಲ್ಕು ಎಷ್ಟಾಯ್ತು? ಹನ್ನೆರಡಾಯ್ತು. ಅಶೇಷ ಇತ್ಯನೇನ ಮುಖ್ಯ ವಂದ್ಯತ್ವ ಉಕ್ತಂ ವಿಶೇಷಾದ್ ವಿಶೇಷೇಣ ವಂದ್ಯಮಿತಿ. ಸದಾ ಇತ್ಯನೇನ ಪರಮ ಪ್ರೇಮ ಪ್ರೇಮ ಯೋಗ್ಯತ್ವ, ಸದಾ ಅಂತ ಹೇಳಿದ್ರಿಂದ ಪರಮ ಪ್ರೇಮ ಯೋಗ್ಯತ್ವ ಅಂತ ಬಂತು. ಅದೇ ರೀತಿ ಅಶೇಷ ಇತ್ಯನೇನ ಮುಖ್ಯ ವಂದ್ಯತ್ವ ಉಕ್ತ ಉಕ್ತಂ ಅಶೇಷಾದ್ ವಿಶೇಷೇಣ ವಂದ್ಯಂ ಅಂತ ಬಂತು. ತಸ್ಯ ಅನನುಭಾವಿಕತ್ವ ಅಸಂಭವಮಾಶಂಕ್ಯ ಸದಾ ಮಮ ಇತ್ಯುಕ್ತ. ಅದೇ ದೇವರು ಪ್ರೀತಮ ಅಂತೀರಿ, ಎಲ್ಲ ಯಾರು ನೋಡಿದ್ದೀರಾ ಕಂಡಿದ್ದೀರಾ ಅಂತ ಕೇಳಿದರೆ ನಮ್ಮಲ್ಲಿ ಕಂಡಿಲ್ಲ, ಆಚಾರಲ್ಲಿದೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲದೆ ಇರೋದು ಮಾತ್ರಕ್ಕೇನೆ ಯಾರಿಗೂ ಹಾಗಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು, ಅದು ಅಸಂಭವ ಅಂತ ತಿಳ್ಕೊಳ್ಬಾರ್ದು. ನನಗೆ ಸದಾ ಪ್ರಿಯತಮನಾಗಿದ್ದಾನೆ ಪರಮಾತ್ಮ. ಅನ್ಯೇಷಾಮಪಿ ಜ್ಞಾನೋತ್ತರ ಕಾಲಂ ಇದಂ ಆನುಭಾವಿಕಂ ಮಮತು ಸದಾ ಇತಿ. ಉಳಿದವರಿಗೆಲ್ಲ ಅಪರೋಕ್ಷ ಜ್ಞಾನ ಬಂದ ಮೇಲೆ ಅನುಭವಕ್ಕೆ ಬರುತ್ತೆ ದೇವರು ಪ್ರಿಯತಮ ಅಂತೇಳಿ. ನಾ ಆಚಾರ್ಯರಿಗೆ ಮಾತ್ರ ಯಾವಾಗಲೂ ಇದೆ ಆ ಜ್ಞಾನ, ಅದು ವಿಶೇಷ. ಅಪಿಶಬ್ದೋ ಲಕ್ಷಣ ಸಮುಚ್ಚಯೇ. ಅಪಿಶಬ್ದ ನ್ಯಾತ ಸೇರಿಸಿದ್ರು ಅಂದರೆ ಎಲ್ಲನೂ ಒಟ್ಟಿಗೆ ಸೇರಿಸ್ಕೋಬೇಕು ಅಂತ ಅರ್ಥ. ಅಥವಾ ಅಲ್ಲಿಗೆ ನಾಳೆ ದಿವಸ ಅದರ ಮುಂದಿನ ಮಾಡಿ, ಅದನ್ನು ಇನ್ನೂ ಬಂದಿದ್ದು ಆರಿದೆ, ಇನ್ನು ಎರಡನೇದು ಅಷ್ಟೇ ಜಸ್ಟ್ ಶುರು ಮಾಡ್ತಿದ್ದಾರೆ, ಆರಂಭ ಇದ್ದಾಗ ಇವೆಲ್ಲ ಕೂಡ. ಅವರು ಶ್ಲೋಕ ಹೇಳುವ ಹೊತ್ತು ಏನು ಮುಗಿಸ್ಬಿಡ್ತಾರೆ, ಇಡೀ ಅನುವ್ಯಾಖ್ಯಾನ ಸಾರಾಂಶ ಎಲ್ಲ ಹೇಳಿಬಿಡ್ತಾರೆ ಅವರು ಶ್ಲೋಕದ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ.